Саму возвращает. А, или там. அத்தோ வாச்சா நாமநாம் அதெல்லாயத்து விகார சப்தச நியத புல்லிங்கத்வாத் ஆரம்பணம் விகார இது வேதாக பிரமாணம் இதுவத் யுஜ்யதே நச்ச மிருத்திகாதீனாம் விகார சங்கேதிகம் நாம பிராதான்யமே வாத்திர மிருத்திகாதி நாம பகவதோ விவட்சிதம் சிருஷ்டிச்ச பிராதான்யார்த்தமேவ அத்ர உச்சதே நச்ச மிருத்திகாதி நாம விகார சங்கேதிகம் நாம ಮೃತ್ತಿಕಾದಿಗಳ ನಾಮವಿಕಾರವೇ ಸಾಂಕೇತಿಕವಾದ ನಾಮ ಪ್ರಾಧಾನ್ಯಮೇ ಮಾತ್ರ ಆ್ಯಕ್ಚುಲಿ ಅದು ನಾಮ ಮೃತ್ತಿಕಾದೀನಾಂ ನಾಮವಿಕಾರ ಸಾಂಕೇತಿಕಂ ನಾಮ ಅಲ್ಲದು ಪ್ರಾಧಾನ್ಯಮೇ ಮಾತ್ರ ಮೃತ್ತಿಕಾದಿ ನಾಮವತ್ ಭಗವತೋ ವಿವಕ್ಷಿತಂ ಅಲ್ಲಿ ಪ್ರಾಧಾನ್ಯ ವಿವಕ್ಷಿತವಾದದ್ದೇ ಹೊರತು ವಿಕಾರ ವಿವಕ್ಷಿತವಾದದ್ದಲ್ಲ ಅದಕ್ಕೆ ವಿಕಾರ ಶಬ್ದ ವಿವಿಧ ಪ್ರಕಾರ ಅಂತ ಅರ್ಥ ಮಾಡಬೇಕೇ ಹೊರತು ಈ ಅರ್ಥ ಮಾಡಬಾರ್ದು ಮೃತ್ತಿಕಾದಿ ನಾಮವತ್ ಭಗವತೋ ವಿವಕ್ಷಿತಂ ಸೃಷ್ಟಿಶ್ಚ ಪ್ರಾಧಾನ್ಯಾರ್ಥಮೇವ ಅತ್ರ ಉಚ್ಯತೆ ಮೃತ್ತಿಕಾ ಹೇಗೆ ಈ ಭಾಷೆಗಳಲ್ಲಿ ಸಂಸ್ಕೃತ ಪ್ರಧಾನವಾಗಿ ಬಂತು ಹಾಗೆ ಎಲ್ಲ ದೇವತೆಗಳಲ್ಲೂ ಶ್ರೀಹರಿಯೇ ಪ್ರಧಾನ ಭಗವತಃ ಪ್ರಾಧಾನ್ಯಂ ವಿವಕ್ಷಿತಂ ಪ್ರಾಧಾನ್ಯಮೇವ ಭಗವತಃ ವಿವಕ್ಷಿತಂ ಸೃಷ್ಟಿಶ್ಚ ಪ್ರಾಧಾನ್ಯಾರ್ಥಮೇವ ಅತ್ರ ಉಚ್ಯತೆ ಇಲ್ಲಿ ಪ್ರಾಧಾನ್ಯ ಹೇಳೋದಕ್ಕೆ ದೊಡ್ಡ ಸೃಷ್ಟಿ ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂತ ಪ್ರಶ್ನೆ ಬಂದರೆ ಪ್ರಾಧಾನ್ಯಾರ್ಥಮೇವ ಅತ್ರ ಉಚ್ಯತೆ ಸೃಷ್ಟಿಯ ಕ್ರಮ ಹೇಳೋದರಲ್ಲಿ ಪ್ರಾಧಾನ್ಯ ವಿವಕ್ಷ ಬರುತ್ತಾಗ ತಾತ ಮುತ್ತಾತ ಹಾಗೆಲ್ಲ ಹೇಳ್ತಾ ಹೋದಂತೆ ಯಾರು ಪ್ರಧಾನ ಅಂತ ಹೇಗೆ ಅರ್ಥ ಆಗುತ್ತೋ ಇಡೀ ಜಗ ಹರಿದೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ ಅಂತ ಹೇಳಿದಾಗ ಪ್ರಾಧಾನ್ಯ ಸರ್ವ ಪ್ರಾಧಾನ್ಯ ಬರೋದು ಅಂದರು ಒಂದೇ ಸರ್ವೋತ್ತಮತ್ವ ನಿರೂಪಣೆ ಅಂದರು ಒಂದೇನೇ ಅಂತ ಅರ್ಥ ಅದಕ್ಕೆ ಅಷ್ಟು ಹೇಳಿ ಸದೈವ ಸೌಮ್ಯ ಅದಕ್ಕೆ ಅರ್ಥ ಹೇಳ್ತಾರೆ ಏಕಮೇವ ದ್ವಿತೀಯಂ ಅಂದ್ರೇನು ಏಕಮೇವ ದ್ವಿತೀಯಂ ಅಂತ ಹೇಳಿದರು ಆಮೇಲೆ ಏಕಮೇವ ದ್ವಿತೀಯಂ ಒಂದು ತದ್ದೈಕಾಹ ವಸುದೇವ ಇತ್ಯಾದಿ ಒಂದೆರಡು ಹೇಳಿದರು ಏಕಮೇವ ದ್ವಿತೀಯಂ ಏಕಮೇವ ಅದ್ವಿತೀಯಂ ಸ್ವಗತ ಭೇದ ವಿವರ್ಜಿತಂ ಸಮಾನವರ್ಜಿತಂಚ ಏಕ ಶಬ್ದಕ್ಕೆ ಏಕ ಒಂದೇ ಸ್ವಾಗತ ಭೇದ ವಿವರ್ಜಿತಂ ಭೇದ ಇಲ್ಲ ಎಂಥ ಭೇದ ಇಲ್ಲ ಸ್ವಾಗತ ಭೇದವಿಲ್ಲ ಸ್ವಾಗತ ಭೇದ ಅಂದ್ರೇನು ಸ್ವಾಗತ ತನ್ನಲ್ಲಿರತಕ್ಕಂತಹ ಏನು ರೂಪರೂಪ ಭೇದ ಗುಣಗುಣಿ ಭೇದ ಅವಯವ ಅವಯವಿ ಭೇದ ಇತ್ಯಾದಿ ಯಾವ ಭೇದವೂ ದೇವರಲ್ಲಿ ಇಲ್ಲ ಆದ್ದರಿಂದಾಗಿಯೇ ಏಕಂ ಅಂತ ಕರೀತಾರೆ ಸಾಲಿಡ್ ಅಂತ ಎಷ್ಟು ಹೇಳುತ್ತೆ ಕೆಲವು ಸಲ ಕೆಲವೆಲ್ಲ ಪಾರ್ಸಲ್ ಡಿಸ್ಪ್ಯಾಂಟ್ ಮಾಡಿ ಸೇರ್ಸೋಕ್ಕೆ ಬರುತ್ತೆ ಕೆಲವು ಸರ್ತೆ ಇಲ್ಲ ಅದು ಸಾಲಿಡ್ ಒಂದೇ ಅಂತ ಹೇಳ್ತಾರೆ ಅವಾಗ ಏನು ಮಾಡೋಕ್ಕೆ ಬರೋದಿಲ್ಲ ತೆಗಿಲಕ್ಕೆ ಬರೋದಿಲ್ಲ ಆ ರೀತಿಯಲ್ಲಿ ಪರಮಾತ್ಮ ಏನಾಗಿದ್ದ ರಮನ ಅವನು ಅವಯವ ಏನು ಸಂಬಂಧ ಇದೆ ಅಂತ ಕೇಳಿದರೆ ಏಕಂ ಸ್ವಗತ ಭೇದ ವಿವರ್ಜಿತತ್ವ ರೂಪ ಸಂಬಂಧ ಸಮಾನವರ್ಜಿತಂಚ ಅದ್ವಿತೀಯಂ ದ್ವಿತೀಯ ಅಂದರೆ ಇನ್ನೊಬ್ಬರು ಇನ್ನೊಂದಿದೆಯಾ ಅಂದರೆ ಅವರೊಬ್ಬರೇ ಇನ್ನೊಬ್ಬರು ಇದ್ದಾರೆ ಅಂದರೆ ಸಮಾನ ಬಂಧಾಗ ಆಯಿತು ಅದಕ್ಕೆ ಅದ್ವಿತೀಯಂ ದ್ವಿತೀಯ ಇಲ್ಲ ಅಂದರೆ ಸಮಾನವರ್ಜಿತಂ ಏಕಂ ಅದ್ವಿತೀಯಂ ಏಕಂ ಸ್ವಗತ ಭೇದ ವಿವರ್ಜಿತಂ ಅದ್ವಿತೀಯಂ ಸಮಾನವರ್ಜಿತಂಚ ಅದಕ್ಕೆಲ್ಲ ಹೀಗೆ ಹೇಳಿದಿರಿ ಅದಕ್ಕೇನು ಆಧಾರ ಅಂದರೆ ಏಕಮೇವ ಅದ್ವಿತೀಯಂ ತತ್ ಸಮಾಭ್ಯಧಿಕ ವರ್ಜನಾತ್ ಸ್ವಗತಾನಾಂಚ ಭೇದಾನಾಂ ಅಭಾವಾತ್ ಬ್ರಹ್ಮ ಶಾಶ್ವತಂ ಇತಿ ಪ್ರವೃತ್ತಿ ಪ್ರವೃತ್ತ ಗ್ರಂಥದಲ್ಲಿ ಹೇಳಿದ್ದಾರೆ ಅರ್ಥ ಅಂತ ಹೇಳಿದರು ಏಕಮೇವ ಅದ್ವಿತೀಯಂ ತತ್ ಆ ಬ್ರಹ್ಮ ಏಕಮೇವ ಅದ್ವಿತೀಯವಾಗಿದೆ ಅದಕ್ಕೆ ಕಾರಣ ಏನೋ ಸಮಾಭ್ಯಧಿಕ ವರ್ಜನಾತ್ ಸ್ವಗತಾನಾಂಚ ಭೇದಾನಾಂ ಅಭಾವಾತ್ ಸಮಾಭ್ಯಧಿಕ ವರ್ಜನಾತ್ ಸಮವರ್ಜನಾತ್ ಅಧಿಕ ವರ್ಜನಾತ್ ಸಮರೂ ಇಲ್ಲ ಅಧಿಕರೂ ಇಲ್ಲ ಅದಕ್ಕೆ ಏನಂತ ಅದ್ವಿತೀಯಂ ಅಂತ ಕರೆದರು ದ್ವಿತೀಯ ಅಂದರೆ ಎರಡನೇವರು ಸಹಾಯಕ್ಕಿರು ಸಹಕಾರ ಕೊಡೋರು ದ್ವಿತೀಯ ಗೊತ್ತಾಯ್ತಾ ಅವ್ರ ಜೊತೆಗೆ ಹೋದರು ಅಂತ ಹೇಳಬೇಕಾದ್ರೆ ದ್ವಿತೀಯ ದೇವರ ಜೊತೆಗೆ ಇದ್ದು ಯಾರು ಕೆಲಸ ಮಾಡಬೇಕಾಗಿಲ್ಲ ಏನು ಮಾಡ್ತಾರೆ ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ಉಳಿದವ್ರಿಗೆ ಚಾನ್ಸ್ ಕೊಡ್ತಾನೆ ಹೊರತು ತನಗದು ಬೇಕಿಲ್ಲ ಅದರ ಜೊತೆಗೆ ಅಂಥವ್ರು ಇನ್ನೊಬ್ರು ಇದ್ದಾರೆ ಅಂದರೆ ಅವ್ರು ಇಂಥೊಬ್ರು ಯಾರೂ ಇಲ್ಲೇ ಇಲ್ಲ ಎಷ್ಟೋ ಸರ್ತಿ ಏನಾಗುತ್ತೆ ಬೆಸ್ಟ್ ಥಿಂಗ್ ಇನ್ನೊಂದು ಈಕ್ವಲೆಂಟ್ ಇರ್ಬೋದು ಅದಕ್ಕೆ ಈಕ್ವಲೆಂಟ್ ಇರಬಹುದು ಬೆಟರ್ ಇರ್ಬೋದು ಎಷ್ಟೋ ಸಲ ಆದರೆ ಇದಾಗಿರೋದೇನು ಸಮಾನನೂ ಇಲ್ಲ ಅಧಿಕರೂ ಇಲ್ಲ ಕಡಿಮೆಯವರು ಇದ್ದಾರೆ ಕಡಿಮೆಯವರು ಅವರೇನು ತಿಳ್ಕೊಂಡ್ರು ಏಕಮೇವ ಅದ್ವಿ ಸಮಾನ ಇಲ್ಲ ಅಂತ ಹೇಳಿದ ಮೇಲೆ ಅಭಿಕೆ ಇಲ್ಲ ಅಂತ ಹೇಳಿದ ಮೇಲೆ ಕೆಳಗಿನವರಿಲ್ಲ ಅಂತ ಹೇಳಿದ್ರೆ ಬಂದಿತ್ತೆ ಆಯ್ತಾ ಕೆಳಗಿನವ್ರು ಎಷ್ಟು ಜನ ಇದ್ದಾರೆ ಅನಂತಾನಂತ ಜನ ಇದ್ದಾರೆ ಸಮರು ಒಬ್ಬರೂ ಇಲ್ಲ ಮೇಲಿನವರು ಯಾರೂ ಇಲ್ಲ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಾಯಾಮ್ಯಹಂ ಅದು ಹೇಳಿದ್ರು ಏನೋ ಅದು ಅದರರ್ಥ ಭೇದಾಭೇದ ಭೇದಾನಾಭಾವಾತ್ ಬ್ರಹ್ಮ ಶಾಶ್ವತಂ ಇತಿ ಪ್ರವೃತ್ತೇ ಭೇದಾಭೇದ ನಿವೃತ್ತ್ಯರ್ಥಮೇವ ನಿವೃತ್ತ್ಯರ್ಥಂ ಏವ ಶಬ್ದೋ ಅವಧಾರಕಃ ಸಮಾಧಿಕ ನಿವೃತ್ತ್ಯರ್ಥಂ ಅದ್ವಿತೀಯ ಪದಂ ತಥಾ ಭೇದಾಭೇದೇಪಿ ಏಕ ಶಬ್ದೋ ಯತೋ ಅವಯವಿ ನಿಸ್ಥಿತಃ ಏಕಮೇವೇತ್ಯತಃ ಪ್ರಾಹ ನಾರಾಯಣಮಿಯಂ ಶ್ರುತಿಃ ಸಮೇ ದ್ವಿತೀಯ ಶಬ್ದ ಸ್ಯಾತ್ ಅದ್ವಿತೀಯೋ ಅಸಮತ್ವತಃ ಸಾಧಿಕ ಕುತ ಏವ ಸ್ಯಾತ್ ಇತ್ಯಾಹ ಪರಮಾಶ್ರುತಿ ಇತಿ ಸಾಮಸಂಹಿತಾಯಾಮ್. ಸಾಮಸಂಹಿತ ಇದು ಸಾಮವೇದದ ಉಪನಿಷತ್ತು, ಆದ್ದರಿಂದ ಸಾಮಸಂಹಿತ ಅಂತಕ್ಕಂಥ ಅದರ ಅರ್ಥ ಹೇಳ್ತಕ್ಕಂಥ ಗ್ರಂಥದಲ್ಲಿ ಇದಕ್ಕೆ ಹೇಳಿದ್ದಾರೆ ಏನಂತ, ಭೇದಾಭೇದ ನಿವೃತ್ತ್ಯರ್ಥಂ ಏವ ಶಬ್ದೋ ಅವಧಾರಕಃ. ಇಲ್ಲಿ ಏಕಂ ಅಂದರೆ ಸಾಕಾಗ್ತಿತ್ತು, ಏಕಮೇವ ಯಾತಕ್ಕೆ ಹೇಳಬೇಕಾಗಿತ್ತು ಅಂದರೆ ಭೇದಾಭೇದ ನಿವೃತ್ತ್ಯರ್ಥ ಸಂಬಂಧ ಮೂರು ವಿಧ, ಭೇದ ಅಭೇದ ಭೇದಾಭೇದ ಅಂಥೇಳಿ. ಭೇದ ಅಭೇದ ಭೇದಾಭೇದ, ಭೇದ ಅಂದರೆ ಸಪ್ರೇಟ್ ಆಗಿದ್ದರೆ ಭೇದ, ಇದಕ್ಕೂ ಇದಕ್ಕೂ ಭೇದ, ಗೊತ್ತಾಯ್ತಾ. ಆಮೇಲೆ ಅಭೇದ, ಹಾಲು ಹಾಲಿನ ಬಣ್ಣಕ್ಕೇನಿಲ್ಲ, ಭೇದ ಇಲ್ಲ, ಅಭೇದ. ಇನ್ನೂ ಏನಾಗಿದೆ, ಮಾವಿನ ಹಣ್ಣು ಇದೆ, ಅದ್ರ ಕಾಯಿ ಇದೆ, ಕಾಯಿ ಆದಾಗ ಹಸಿರು ಬಣ್ಣ, ಆಮೇಲೆ ಹಣ್ಣಾದಾಗ ಬೇರೆ ಬಂದುಬಿಡ್ತು, ಬೇರೆ ಬಣ್ಣ ಬಂದುಬಿಡ್ತು. ಸೊ ಮೊದಲನೇ ಬಣ್ಣಕ್ಕೂ ಅದಕ್ಕೇನು ಸಂಬಂಧ ಅಂತ ಕೇಳಿದರೆ ಭೇದಾಭೇದ ಅಂತ ಕರಿಬೇಕು. ಅಂದರೆ ವಸ್ತುಗಳಿಗೂ ಅದರ ನಿತ್ಯ ಧರ್ಮಗಳಿಗೂ ಅಭೇದ ಸಂಬಂಧ, ವಸ್ತುಗಳಿಗೂ ಅದರ ಅನಿತ್ಯ ಧರ್ಮಗಳಿಗೂ ಭೇದಾಭೇದ ಸಂಬಂಧ. ಹಾಗಾದ್ರೆ ಖಂಡಿತೆ ಭೇದ ಐಕ್ಯಂಚ ಎಲ್ಲಿ ಹೇಳಿದಾರೆ ಅದನ್ನು, ಖಂಡಿತೆ ಭೇದ ಐಕ್ಯಂಚ, ಉಪಾಧಿ ಖಂಡನ ಅಲ್ಲ, ತತ್ವ ವಿವೇಕದ ಕೊನೆಯ ಹೇಳಿದ್ದ, ತತ್ವ ವಿವೇಕದ ಕೊನೆಗೆ ಆ ಮಾತು ಬಂದಿದೆ. ಆ ಕಾರ್ಯಕಾರಣಶ್ಚೈವ ತಥೈವ ಗುಣವದ್ವತೋಹೋ ಅಂಥೇಳಿ ಅಂಶಾಂಶೇನೋಶ್ಚೈವ ಎಲ್ಲ ಇರತಕ್ಕಂಥದ್ದು ಭೇದಾಭೇದ ಅಂತ ಹೇಳಿ ಆರು ಕಡೆ ಚರ್ಚಿಸಿದ್ದಾರೆ ಆಚಾರ್ಯರು. ಅದು ಜ್ಞಾಪಕ ಇದ್ದರೆ ಹೇಳಬಾರ್ದು ಅಂತ ಹೇಳಿದ್ರು. ಯಾಕೆ ಭೇದ ಯಾತಕ್ಕೆ ಹೇಳಬಾರ್ದು ದೇವರಿಗೆ ಅಂದರೆ, ಭೇದಭೇದ ಯಾತಕ್ಕೆ ಹೇಳಬಾರ್ದು, ಭೇದಾಭೇದ ಪ್ರಶ್ನೆ ಬರೋದು ಯಾವಾಗ, ಟೆಂಪರರಿ ಪ್ರಾಪರ್ಟಿ ಬಂದರೆ. ದೇವರಿಗೆ ಟೆಂಪರರಿ ಪ್ರಾಪರ್ಟಿ ಇಲ್ಲ, ಎಲ್ಲ ಎಂಥ ಪ್ರಾಪರ್ಟಿ ಅದು ಪರ್ಮನೆಂಟ್. ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ. ದೇರ್ಫೋರ್ ಅಲ್ಲಿ ಏನು ರೂಲ್ಡ್ ಔಟಲ್ಲಿ ಭೇದ ಭೇದ ಹೊರಟೋಯ್ತು. ಇನ್ನು ದೇವರ ಗುಣಗಳಿಗೂ ಆತನ ಏನಿಲ್ಲ, ಭೇದ ಇಲ್ಲ, ಉಳಿದಿದ್ದು ಯಾವುದು ಅಭೇದ ಒಂದೇ. ಅದಕ್ಕೆ ಏಕಮೇವ ಅಂತ ಹೇಳಿದರು. ಈ ಭೇದ ಅಭೇದ ನಿವೃತ್ತ್ಯರ್ಥಂ ಏವ ಶಬ್ದೋ ಅವಧಾರಕಃ ಸಮಾಧಿಕ ನಿವೃತ್ತ್ಯರ್ಥಂ ಅದ್ವಿತೀಯ ಪದಂ ತಥಾ. ಸಮರೂ ಇಲ್ಲ ಅಧಿಕರೂ ಇಲ್ಲ ಅಂತ ಹೇಳೋದಕ್ಕೋಸ್ಕರ ಅದ್ವಿತೀಯ ಅನ್ನೋ ಪದ ಬಂತು. ಭೇದಾಭೇದೀಪ್ಯೇಕ ಶಬ್ದೋ ಯಥೋ ಅವ್ಯವಿನಿಶ್ಚಿತ. ಭೇದಾಭೇದೀಪಿ ಏಕ ಶಬ್ದ, ಕೆಲವು ಸತ್ತು ಏನಾಗುತ್ತೆ, ಭೇದಾಭೇದ ಇದ್ದಾಗಲೂ ಕೂಡ ಒಂದು ಏಕ ಅಂತ ಹೇಳೋ ಪದ್ಧತಿ ಇದೆ. ಅದಕ್ಕೆ ಏಕಮೇವ ಅಂತ ಹೇಳಿದಾಗ ಏನಾಯ್ತು, ಭೇದಾಭೇದ ಬರೋದಿಲ್ಲ, ಗೊತ್ತಾಯ್ತು. ಎರಡು ಒಂದೇ ಅಂತ ಹೇಳಿದಾಗ ಭೇದಾಭೇದನೂ ಇರಬಹುದು ಕೆಲವು ಸಲ, ಆದರೆ ಇಲ್ಲೇನಾಗಿದೆ, ದೇವರಲ್ಲಿ ಅಂಥ ಪ್ರಸಂಗ ಬರಬಾರದು ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಏನು ಹೇಳಿದ್ರೆ ಸಾಕಾಗ್ತಿತ್ತು, ಏಕಂ ಅದ್ವಿತೀಯಂ ಅಷ್ಟು ಸಾಕಾಗ್ತಿತ್ತು. ಏಕಮೇವ ಅದ್ವಿತೀಯಂ ಯಾತಕ್ಕೆ ಹೇಳಿದರು ಅಂದರೆ ಭೇದಾಭೇದ ಇಲ್ಲವೇ ಇಲ್ಲ ಅಂತ ಹೇಳೋದಕ್ಕೋಸ್ಕರ ಆ ಮಾತನ್ನು ಹೇಳಿದರು. ಏಕಮೇವ ಇತ್ಯತಃ ಪ್ರಾಹ ನಾರಾಯಣಮಿಯಂ ಶ್ರುತಿ ಸಮೇ ದ್ವಿತೀಯ ಶಬ್ದ ಸ್ಯಾತ್. ಇನ್ನು ಸಮೇ ದ್ವಿತೀಯ ಶಬ್ದಸ್ಥ, ಇನ್ನೊಬ್ಬರು ಎರಡನೇವ್ರು ಇದ್ದಾರಾ, ಇವು ಎರಡನೇವ್ರು ಇಲ್ಲೇ ಇಲ್ಲ, ಅವರೊಬ್ಬರೇ ಎರಡನೇವ್ರು ಇಲ್ಲ ಅಂತ ಹೇಳಿದಾಗ ಏನಾಯಿತು, ಈಕ್ವಲ್ ಇಲ್ಲ ಅಂತಾಯಿತು, ಮೇಲಿನವರಂತೂ ಹೊರಟೆ ಹೋಯಿತು. ಅದಕ್ಕೋಸ್ಕರ ಈ ಸಮಾನೇ ಸಮೇ ದ್ವಿತೀಯ ಶಬ್ದ ಸ್ಯಾತ್ ಅದ್ವಿತೀಯೋ ಅಸಮತ್ವತಃ. ಅದ್ವಿತೀಯ ಅಸಮತ್ವತಃ, ಅವ ಸಮನೂ ಇಲ್ಲ ಮತ್ತು ಅಧಿಕನೂ ಇಲ್ಲ, ಆದ್ದರಿಂದಾಗಿ ಸಾಧಿಕ ಕುತ ಏವ ಸ್ಯಾದಿತ್ಯಾಹ ಪರಮಾಶ್ರುತಿ. ಸಮರೇ ಇಲ್ಲ ಅಂತ ಹೇಳಿದಾಗ ಅಧಿಕ ಎಲ್ಲಿಂದ ಬರಬೇಕು, ನಾಸ್ತಿ ಯಾರಿಗೆ ಸಮ, ನಾಸ್ತಿ ಅಧಿಕ ಸಮ ಇಲ್ಲ, ಅಧಿಕ ಇದ್ದು ಬಿಟ್ಟಕ್ಕೆ ಉದಾಹರಣೆ ಮಹಾಲಕ್ಷ್ಮಿ ಸಮ ಯಾರು ಇದ್ದಾರ, ಯಾರಿದ್ದಾರೆ ಅಧಿಕ ಇದ್ದಾರೆ, ಇನ್ನೊಬ್ಬ ಮಹಾಲಕ್ಷ್ಮಿ ಇಲ್ಲ, ಅರ್ಥ ಆಯ್ತಾ. ಈಗ ಸಮರಿಲ್ಲ, ಅಧಿಕರಿದ್ದಾರೆ, ಮತ್ತೆ ಕಡೆಗಿನವರು ಇದ್ದಾರೆ, ದೇವರಿ ಮಾತ್ರ ಏನಿಲ್ಲ, ಅಧಿಕರಿಲ್ಲ ಸಮರೂ ಇಲ್ಲ. ಸೊ ಸಮರಿಲ್ಲ ಅಂತ ಹೇಳಿದ್ರೆ ಉಪಯೋಗ ಇಲ್ಲ, ಕೆಲವು ಇರ್ತಾರೆ ತಮಾಷೆ ಮಾಡೋದು, ನಿನಗೆ ಸಮ ಇಲ್ಲ ಬಿಡು ಅಂದ್ಬಿಡು, ಮೇಲಿದ್ದ ರೋಗ ಅಂತ ಅರ್ಥ. ಚಿಕ್ಕ ಮಗಳಿ ಸಮಾಧಾನ ಮಾಡ್ಬೇಕಾದ್ರೆ ನಿನ್ನ ಸಮಾನ ಇಲ್ಲ, ಭಾರಿ ಖುಷಿ ಅವರಿಗೆ, ಸಮಾನ ಇಲ್ಲ ಅಷ್ಟೇ, ಅಧಿಕರಿಲ್ಲ ಅಂತ ಹೇಳಲಿಲ್ಲ ಅದಕ್ಕೆ, ಅರ್ಥ ಆಯ್ತಾ. ಸೊ ಸಮಾನ ಇಲ್ಲ ಅಂದ ಮಾತ್ರಕ್ಕೆ ಇದಾಗಲಿಕ್ಕೆ ಸಾಧ್ಯ ಇಲ್ಲ, ಅದು ಇಂಪ್ಲಿಕೇಶನ್ ಹೇಳ್ಬೋದು, ಬಟ್ ಕರೆಕ್ಟ್ ಹೇಳಿಬಿಟ್ಟಾಗ ಅಂತ ಒತ್ತು ಹೇಳಿಬಿಟ್ಟಾಗ ಡೌಟ್ ಬರೋದೇ ಇಲ್ಲ. ಮಹಾಲಕ್ಷ್ಮಿ ಕೇಸ್ ಇದೆಯಲ್ಲ ಈಗ, ಅದಕ್ಕೋಸ್ಕರ ಬ್ರಹ್ಮವಾಯಿಗಳೇ ಹೇಳಕ್ಕೆ ಬರೋದಿಲ್ಲ, ಅವರೇ ಅನಂತಾನಂತ ರುಜುಗಳಿದ್ದಾರೆ, ಸಮರಿದ್ದಾರೆ ಅವರಿಗೆ, ಮಹಾಲಕ್ಷ್ಮಿಗೆ ಸಮರಿಲ್ಲ, ಅರ್ಥ ಆಯ್ತಾ. ಈ ದೃಷ್ಟಿಯಿಂದ ಸಮರಿಲ್ಲ ಎಂಬ ಪದಕ್ಕೆ ಇನ್ನೊಂದು ಅವಕಾಶ ಇದೆ, ಅಧಿಕ ಇಲ್ಲ ಅಂತ ಹೇಳಿದಾಗ ಕ್ಲಿಯರ್ ಆಗೋಯ್ತು. ಸಾಧಿಕ ಏನ ಸಾದೃಶ್ಯ ಇಲ್ಲಿದೆ, ಲಕ್ಷ್ಮಿಗೆ ಸಾದೃಶ್ಯರು ಯಾರಿದ್ದಾರೆ, ಬ್ರಹ್ಮಾದಿಗಳು ಸಾದೃಶ್ಯರಲ್ಲ, ಕಿಂಚಿತ್ ಸಾದೃಶ್ಯ ಇರಬಹುದು, ಬಟ್ ಕೋಟಿ ಗುಣ ಮೇಲಿದ್ದಾರೆ ಇವ್ರ ಮೇಲೆ ಅಂದಮೇಲೆ ಎಲ್ಲಿ ಸಾದೃಶ್ಯ ಬರುತ್ತೆ, ಸಾದೃಶ್ಯ ಕೂಡ ಇಲ್ಲ. ಜಸ್ಟ್ ಸಿಂಪಲ್ ಸಾದೃಶ್ಯ ಅಂಬೋದು ಅದಕ್ಕೆ ಇದಕ್ಕಿಲ್ಲ, ಸಾಮ್ಯಕ್ಕೆಲ್ಲ ಕೌಂಟ್ ಆಗೋದಿಲ್ಲ. ಸಮಯ ದ್ವಿತೀಯ ಶಬ್ದ ಸ್ಯಾತ್, ಉದಾಹರಣೆಗೆ ಆಫೀಸರ್ ಇದ್ದಾರೆ, ಕ್ಲರ್ಕ್ ಇದ್ದಾರೆ, ಇಬ್ಬರು ಎರಡು ಕೈ ಎರಡು ಕಾಲು ಒಂತಲೆ ಎಲ್ಲ ಸಮಾನೇ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಹೇಗೆ ನೀನು ಕೂತ್ರೆ ನಾನು ಕೂತ್ರೆ ಸಾಧ್ಯ ಇಲ್ಲ. ಯಾಕೆ ಈ ಸಾಮ್ಯ ಯಾವುದಕ್ಕೆ ಉಪಯೋಗ ಆಗೋದಿಲ್ಲ? ಆಫೀಸರ್ಶಿಪ್ ಉಪಯೋಗ ಬರೋದಿಲ್ಲ. ಆ ಪೊಸಿಷನ್ಗೆ ಅದು ಈಕ್ವಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಕ್ವಾಲಿಫಿಕೇಷನ್ಗಾಗಲಿ ಪೊಸಿಷನ್ಗಾಗಲಿ ಹೈಟ್ ವಿಳಿಸಲು ಕೆಲಸದಿಂದ ಕಡಿಮೆ ಇರ್ಬೋದು. ಅವನು ಯಾವುದೇ ಕಾಲ ಕುಂಟಾಗಿರ್ಬೋದು, ಬೇಕಾದ್ರೆ ಕುರುಡಾಗಿರ್ಬೋದು. ಈ ಒಂದೇ ಅವನು ಏನಾಗಿರ್ತಾನೆ? ಇವನಿಂದ ಸುಪೀರಿಯರ್ ಆಗಿರ್ತಾನೆ. ಆದ್ದರಿಂದ ಅದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಯಾವ ಗೊಂದಲ ಇಲ್ಲ. ಇತಿ ಸಾವ ಸಂಹಿತ ಸರ್ ತಮ್ಮ ಮಾತಿಗೆ ಹೆಚ್ಚು ಎಲ್ಲ ಕೊಟೇಶನ್ ಕೊಟ್ಬಿಟ್ರು. ಉಳಿದವರೆಲ್ಲ ಏಕಮ್ ಅಂತ ಹೇಳಿದರೆ ಇನ್ನೊಂದು ವಸ್ತು ಇಲ್ಲೇ ಇಲ್ಲ, ಇದು ಶುರು ಮಾಡಿಬಿಟ್ಟು ಅದ್ವೈತಕ್ಕೆ ಉಪಯೋಗಿಸ್ತಾರೆ. ಏನು ಅದು ಅರ್ಥ ಬರೋದೇ ಇಲ್ಲ ಅದಕ್ಕೀಗ. ನಿಮ್ಮ ಅರ್ಥ ಏಕಂ ಸಾಕಿರ್ತಾರೆ, ಅದ್ವೈತ ಹೇಳೋ ಶಬ್ದನೇ ಉಪಯೋಗಿಸ್ಬೇಕಾಗ್ತಿರಲಿಲ್ಲ ಆ ಸಮಯದಲ್ಲಿ. ಹಿಂದೆ ಹೇಳಿದ್ದಾರೆ ಅದಿಷ್ಟು ಕೂಡ. ಯಾವುದನ್ನೇ ಒಪ್ಪಲ್ಲ ಅವರು, ಯಾವ ತಮಗೆ ಇದನ್ನೇ ಒಪ್ಪಲ್ಲ. ಉಪನಿಷತ್ ಅತತ್ವ ವೇದಕ ಅಂತ ಹೇಳ್ತಾರೆ, ಇನ್ನು ಅದನ್ನೇ ಯಾಕೆ ಒಪ್ಪ? ಇರೋದನ್ನೇ ಅತತ್ವ ವೇದಕ ಅಂತ ಕರೆದಾಗ ಇಲ್ಲದನ್ನ ಬೇರೆ ಹುಡುಕೋದ್ರೆ ಒಪ್ಪಲು ಸಾಧ್ಯನೇ ಇಲ್ಲ ಅವರು. ಅದೇ ಹೇಳಿದ್ದ, ಅದಿಲ್ಲ ಅಂತ ಹೇಳಿದ್ದ. ಇದು 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 ಬಂದು ವಿಶಿಷ್ಟಾದ್ವೈತಲ್ಲಿ ಆನಂದ ಸಾಮ್ಯ ಹೇಳಿಬಿಡ್ತಾರೆ. ಈಕ್ವಲ್ ಬಂದಾಗ ಅದು ಬರಬಾರ್ದು. ನಚ ಸ ವಿಜಾತೀಯ ಭೇದವರ್ಜನಂ ನಾಮ ಕುತ್ರಚಿತ್ ಪ್ರಸಿದ್ಧಂ ತತ್ ಪ್ರಮಾಣಾಭಾವಾಚ್ಯ. ವಿಜಾತೀಯ ವಸ್ತುಗಳಿಂದ ಭೇದವರ್ಜನ ಹೇಳೋದು ಹೊರಟಿದ್ದಾರೆ ಅಂತ ಕೇಳಿದರೆ, ವಿಜಾತೀಯ ವಸ್ತುಗಳಿಂದ ಭೇದವರ್ಜನಂ ನಾಮ, ವಿಜಾತೀಯ ವಸ್ತುಗಳಿಂದ ಭಿನ್ನವಾಗಿಲ್ಲ. ಇವರ ಅರ್ಥ ಏನು ಮಾಡಿಬಿಟ್ರು? ಜೀವ ಇದ್ದಾನೆ, ಪರಮಾತ್ಮ ಜೀವ, ಇಬ್ಬರು ವಿಜಾತೀಯ. ಇಲ್ಲಿ ಏಕಮ್ ಅಂದರೆ ಅವರಿಬ್ಬರಿಗೂ ಭೇದ ಇಲ್ಲ ಅಂತ ಹೇಳೋದು ಕೊಟ್ಟಿದೆ ಅಂತ ಹೇಳ್ತಾರೆ. ಏನರ್ಥ ಅದಕ್ಕೆ? ಸಾಧ್ಯ ಇದೆಯಾ? ವಿಜಾತಿ ಅನ್ನೋ ಪದದಲ್ಲೇ ಏನಿದೆ? ಭೇದ ಇದೆ. ಸೊ ವಿಜಾತಿಯ ಭೇದ ವರ್ಜನಂ ಅಂತ ಹೇಳಿದರೆ ವಿಜಾತಿಯ ಪದ ಒಪ್ಪಿಕೊಂಡ ಮೇಲೆ ಕಾಂಟ್ರಡಿಕ್ಷನ್. ಅದು ವಿಜಾತಿ ಅಂತ ಕರೆದು ಭೇದ ಇಲ್ಲ ಅಂದರೆ ವಿಜಾತಿ ಅಂತ ಕರಲೇ ಬರ್ದಾಗಿದ್ರೆ ಕುತ್ರಜಿತ್ ಪ್ರಸಿದ್ಧಂ ತತ್ ಪ್ರಮಾಣಾಭಾವಾಚ್ಯ. ಅದೆಲ್ಲೂ ಇಲ್ಲೂ ಇಲ್ಲ, ಅರ್ಥ ಮಾಡೋಕ್ಕೆ ಬರೋದಿಲ್ಲ, ಪ್ರಮಾಣನೂ ಅದಕ್ಕೆ ಇಲ್ಲ ಅಂತ ಹೇಳಿದರು. ಏಕ ಏವಾದ್ವಿತೀಯೋ ಭಗವಾನ್ ತತ್ಸದೃಶ ಪರೋ ನಾಸ್ತಿ ಇತಿ ಚ. ಏಕ ಏವ ದ್ವಿತೀಯ ಇನ್ನೊಂದು ವಾಕ್ಯ. ಏಕ ಏವ ದ್ವಿತೀಯೋ ಭಗವಾನ್. ಅಲ್ಲಿ ಏಕಮೇವ ಅದ್ವಿತೀಯಂ ಅಂತ ಬಂತು, ಅದಕ್ಕೆ ಬ್ರಹ್ಮ ಅಂತಿದೆ ಮುಂದೆ ನಪುಂಸಕಲಿಂಗ. ಇಲ್ಲಿ ಅದ್ವಿತೀಯ ಅಂತ ಬಂತು, ಯಾಕೆ ಅಲ್ಲಿ ಏಕಮ್ಮು ಅದ್ವಿತೀಯ. ಇಲ್ಲಿ ನೋಡಿದ್ರೆ ಏಕ ಏವ ಅದ್ವಿತೀಯ, ಯಾತಕ್ಕೆ ಭಗವಾನ್ ಅಂತ ಬಂದು ಪುಲ್ಲಿಂಗ ಇರೋದ್ರಿಂದ ಈ ರೀತಿ ಬಂತು. ತತ್ ಸದೃಶ ಪರಹ ನಾಸ್ತಿ, ತತ್ ಸದೃಶ ನಾಸ್ತಿ, ಸಮಾನ ನಾಸ್ತಿ. ಪರಹ ನಾಸ್ತಿ, ತತ್ ಪರಹ ನಾಸ್ತಿ, ಎರಡು ಆಯ್ತು. ತತ್ ಸದೃಶ ಪರಹ ನಾಸ್ತಿ ಅಂದರೆ ಸಮನೂ ಇಲ್ಲ, ಉತ್ತಮನೂ ಇಲ್ಲ. ಇತಿ ಚ ಅಂತ ಇನ್ನೊಂದು ವಾಕ್ಯ ಇದೆ. ಏಕೋ ಭಗವಾನ್ ತತ್ ಸದೃಶ ಪರೌನಸ್ತಃ ಇತಿ ಚ ಅಂತದ್ದು ಇನ್ನೊಂದು ವಾಕ್ಯ. ಏಕೋ ಭಗವಾನ್ ತತ್ ಸದೃಶ ಪರೌನಸ್ತಃ ಇತಿ ಚ ಅಂದರೆ ಸದೃಶಶ್ಚ ಪರಶ್ಚ ಸದೃಶ ಪರೌ, ಅವರಿಬ್ಬರೂ ಇಲ್ಲ. ವಿಜಯಾತೀಯ ಭಾವೇನ ಅಶ್ರುತಂ ಶ್ರುತಂ ಭವತಿ ಇತ್ಯಾದಿ ವಿಶೇಷಣಂಚ ವ್ಯರ್ಥಂ. ವಿಜಾತೀಯ ಪದಾರ್ಥವೇ ಇಲ್ಲ ಅಂತ ಆಗೋದಾಗಿದ್ದರೆ ಹಿಂದೆ ಹೇಳಿದ್ದೆಲ್ಲ ಸುಳ್ಳಾಗಿ ಬಿಡೋದು. ಒಂದು ಕೇಳಿದರೆ ಮತ್ತೊಂದು ತಿಳಿಯುತ್ತೆ ಅಂದರೆ ಇನ್ನೊಂದು ಇದೆ ಅಂತಾಯ್ತಲ್ಲ, ಆಗ ಗೊತ್ತಾಯ್ತಾ? ಒಂದು ಕೇಳಿಬಿಟ್ಟಿಯಾ ಎಲ್ಲ ತಿಳ್ಕೊಳ್ಳೋಕ್ಕಾಗುತ್ತೆ ಅಂದರೆ ಒಂದು ಇಲ್ಲದೆ ಹೋದರೆ ಇನ್ನೊಂದು ತಿಳ್ಕೊಳ್ಳೋದೇನು ಬಂತವನೀಗ? ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೆ ಸರಿ ಹೋಗ್ತಿದ್ದಿಲ್ಲ. ವಿಜಾತೀಯ ಭಾವೇ ಏನು ಅಶ್ರುತಂ ಶ್ರುತಂ ಭವತಿ, ಎರಡಿದೆ ಅಂತಾಯ್ತು. ಈಗ ಅಶ್ರುತ ಪದಾರ್ಥ ಒಂದಿದೆ, ಶ್ರುತ ಪದಾರ್ಥ ಒಂದಿದೆ, ಅಂದಮೇಲೆ ಅಭೇದ ಬಂತು, ಅಭೇದ ಬಂತಲ್ಲಿ ಸ್ಪಷ್ಟ ಭೇದ ಇದೆ. ಇತ್ಯಾದಿ ವಿಶೇಷಣಂಚ ವ್ಯರ್ಥಂ, ಈ ವಿಶೇಷಣ ಎಲ್ಲ ಸುಳ್ಳು ಆಗ್ತಾ ಇತ್ತು. ಯಸ್ಯ ಕಸ್ಯಚಿತ್ ಜ್ಞಾನಂ ತ ಜ್ಞಾನಮೇವ ಭವತಿ ಇತಿ. ಇನ್ನೊಂದು, ಇದು ಎಲ್ಲ ಒಂದೇ ಆಗಿಬಿಟ್ಮೇಲೆ ಯಾವ್ದು ತಿಳ್ಕೊಂಡು ಅದೇ ತಿಳ್ಕೊಂಡಾಗೋದು, ಏನೇ ಶ್ರುತಂ ಅಶ್ರುತಂ ಪ್ರಶ್ನೆ ಬರಲೇ ಇಲ್ಲ. ಆದ್ದರಿಂದ ಯಸ್ಯ ಕಸ್ಯಚಿತ್ ಜ್ಞಾನಂ ತ ಜ್ಞಾನಮೇವ ಭವತಿ. ಆ ಕೇಸೊಳಗೆ ಯಸ್ಯ ಕಸ್ಯಚಿತ್ ಜ್ಞಾನಂ ಅಂದ್ರೇನು? ಯಾವ್ದ್ರ ಬಗ್ಗೆ ತಿಳ್ಕೊಂಡ್ರು ಕೂಡ ಬ್ರಹ್ಮಜ್ಞಾನನೇ ಆಗಿಬಿಡುತ್ತೆ. ಅದಕ್ಕೆ ಏನಿಲ್ಲ ವ್ಯತ್ಯಾಸ, ಇದೆ ಸಾದೃಶ್ಯ ಹೇಳಬೇಕಾಗಿಲ್ಲ, ಆಗ ಅದೇ ಆಗಿಬಿಡ್ತಾ ಇತ್ತು. ಅಜ್ಞಾನಮಿ ಜ್ಞಾನಮೇವ ಭವತಿ, ಕೊನೆಗೆ ಅಜ್ಞಾನ ಕೂಡ ಜ್ಞಾನ ಆಗ್ತಾ ಇತ್ತು. ಯಾಕೆ ಜ್ಞಾನ ಭೇದ ಇಲ್ಲ ಅಂದಮೇಲೆ, ಅಜ್ಞಾನ ಜ್ಞಾನಗಳು ಭಿನ್ನ ಅಲ್ಲ ಅಂದಮೇಲೆ ಅಜ್ಞಾನಿ ಇಜ್ಕೊಟ್ಟು ಏನಾಗ್ಬೇಕಾಗ? ಜ್ಞಾನಿ. ಯಾತಕ್ಕೆ? ಅಜ್ಞಾನಕ್ಕೂ ಜ್ಞಾನಕ್ಕೂ ಭೇದ ಇಲ್ಲ ಅಂದಮೇಲೆ ಅಜ್ಞಾನಿಗೂ ಜ್ಞಾನಿಗೂ ಭೇದ ಇಲ್ಲ. ಮತ್ತು ಅಜ್ಞಾನಿ ಜ್ಞಾನಿಗೂ ಯಾವ ಪದಗಳಿಗೂ ಭೇದ ಇಲ್ಲೇ ಇಲ್ಲ. ಇದು ಮೂರ್ನಾಲ್ಕು ಪದ ಉಪಯೋಗಿಸ್ಬಾರ್ದು, ರಾಮ ಕೀಳ್ ರಾವಣ ಅಂತ ಹೇಳಬಾರ್ದು. ಈಗ ಮೂರು ಪದಗಳಿದೆ, ಮೂರು ಪದ ಭಿನ್ನ ಭಿನ್ನ ಏನೋ ಒಂದೇನಾ? ಭಿನ್ನ ಅಲ್ಲದೆ ಹೋಗಿದ್ರೆ ರಾಮ 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 ಅಂದ್ರೆ ಬುಸದ್ದಂದ್ರೆ ಬೂದು ಹೋಗ್ತಿತ್ತು, ಹೌದಲ್ಲ? ಅಥವಾ ರಾವಣ 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 ಅಂದ್ರೆ ಬೂದು ಹೋಗ್ತಿತ್ತು. ಇಬ್ಬರು ಬೇರೆ ಆಗಿದ್ದಕ್ಕೆ ತಾನೇ ಕೊಲ್ಲಕ್ಕೆ ಸಾಧ್ಯ ಆಗಿರೋದು. ಸೊ ಎಷ್ಟು ಅರ್ಥ ಆದ್ರೂ ಮಾತು ಉಪಯೋಗಿಸಿದ್ರೆ ಸಾಕು, ಎರಡು ಪದ ಉಪಯೋಗಿಸ್ತಾರೆ. ಕರ್ತೃ ಕರ್ಮ ಭೇದ ಬಂದೋಯ್ತಲ್ಲಿ, ದ್ವೈತ ಇಲ್ಲದೆ ಮಾತಾಡಲಿಕ್ಕೆ ಬರೋದಿಲ್ಲ. ಅರ್ಥ ಆಯ್ತು? ದ್ವೈತ ಇಲ್ಲದೆ ಮಾತು ಸಾಧ್ಯ ಇಲ್ಲ, ದ್ವೈತ ಇಲ್ಲದೆ ಬಾಯಿ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಮಾತಲ್ಲ, ಇನ್ನೊಬ್ಬ ಎದುರಿಗೆ ಮಾತಾಡೋದು. ಕರ್ಣೆ ಒಂದು ಮಾತಾಡೋದು, ಹುಚ್ಚ ಅಂತ ಕರೀತಾರೆ. ತಾನೇ ಮಾತುಕತೆ ಅಂತ ಕರೀತಾರೆ ಅವ್ರನ್ನ, ಹುಚ್ಚ ಅಂತಾರೆ. ಇನ್ನೊಬ್ಬರಿಂದ ಮಾತಾಡಿದಾಗ ಮಾತ್ರ ಏನಿದೆ ಅದಕ್ಕೆ? ಮಾತಿಗೆ ಅರ್ಥ ಇದೆ. ಆ ದೃಷ್ಟಿಯಿಂದ ಯಾವುದು ಸರಿಯಲ್ಲ. ಅಜ್ಞಾನಮಿ ಜ್ಞಾನಮೇವ ಭವತಿ ಭೇದಾಭಾವಾತ್ ನಚ ಮಿಥ್ಯಾ ಸತ್ಯಮಿತಿ ಭೇದ ತಸ್ಯೈವ ವಿಜಾತೀಯತ್ವ ಪ್ರಾಪ್ತೇಹೇ. ಇಲ್ಲ ಇಲ್ಲ, ಎರಡು ವ್ಯತ್ಯಾಸ ಇದೆ. ನಾವು ಮಿಥ್ಯಾ ಅಂತ ಜಗತ್ತೆಲ್ಲ ಸುಳ್ಳಲ್ಲ, ಮಿಥ್ಯಾ ಬ್ರಹ್ಮ ಸತ್ಯ ಭೇದವಂತ ಅಲ್ಲ ಅಂತ ಕೇಳಿದರೆ ಈ ವ್ಯತ್ಯಾಸ ಮಾಡಿದರೆ ವ್ಯತ್ಯಾಸ ಮಾಡೋಕ್ಕೆ ಬರೋದಿಲ್ಲ. ತಸ್ಯೈವ ವಿಜಾತೀಯತ್ವ ಪ್ರಾಪ್ತೇಹೆ. ಇದು ಸತ್ಯ ಶಬ್ದಕ್ಕೆ ಸತ್ಯ ಅಂತ ಹೇಳಿದಿರಿ, ಮಿಥ್ಯಾ ಶಬ್ದಕ್ಕೆ ಏನಲ್ಲ ಅಂತ ಹೇಳ್ತೀರಿ, ಅಸತ್ಯ ಅಲ್ಲ ಅಂತ ಹೇಳ್ತೀರಿ. ಹೌದಲ್ಲೋ? ಬೇಡ ಬಿಡಿ, ಮಿಥ್ಯಾ ಅಂತ ಬೇರೆ ಹೋದಲ್ಲ ಒಟ್ಟಿನ ಮೇಲೆ ಭೇದ ಬಂತಲ್ಲ. ಅಸತ್ಯ ಆದರೆ ವಿರೋಧ ಬರುತ್ತೆ ಅಂತ ಹೇಳ್ತಾನೆ. ಬೇಡ ನಮಗೆ ಸತ್ಯ ಮಿಥ್ಯಾ ಶಬ್ದಕ್ಕೆ, ಅಸತ್ ಅಂದರೂ ಭೇದ ಬಂತು, ಮಿಥ್ಯಾ ಅಂದರೂ ಭೇದ ಬಂತು. ಆದ್ದರಿಂದ ನೀವು ಬೇರೆ ತಮಿಳ್ನಾಡಿನ ಚೇಂಜ್ ಮಾಡಿದ ಮಾತ್ರಕ್ಕೆ ಏನು ಚೇಂಜ್ ಆಗಲಿಲ್ಲ, ಕಾನ್ಸೆಪ್ಟ್ ಬದಲಾಗಲೇ ಇಲ್ಲ. ಆದ್ದರಿಂದ ತಸ್ಯೈವ ವಿಜಾತೀಯತ್ವ ಪ್ರಾಪ್ತೇ ತದ್ಭೇದಸ್ಯ ಮಿಥ್ಯಾತ್ವೇ ತದಭೇದಸ್ಯ ಸತ್ಯತ್ವ ಪ್ರಸಂಗಾಚ್ಚ. ನೋಡಿ, ಅವೆರಡರಲ್ಲಿ ಮಿಥ್ಯಾತ್ವ ಹೇಳಿದ್ದೇನೆ, ಅಭೇದ ಅಂಬೋದು ಸುಳ್ಳು ಅಂತ ಕೇಳಿದರೆ ಸರಿ, ಅಭೇದ ಸತ್ಯ ಅಂತ ಆಯ್ತಲ್ಲ. ಹಾಗಿದೆ ಭೇದ ಸುಳ್ಳು ಅಂದರೆ ಏನರ್ಥ? ಅಭೇದ ಸತ್ಯ ಅಂತ ಅರ್ಥ. ಜೀವಬ್ರಹ್ಮರಿಗೆ ಭೇದ ಸುಳ್ಳು ಅಂದರೆ ಅಭೇದ ಇದೆ ಅಂತ ಆಯಿತು. ಅಭೇದ ಇದೆ ಅಂದರೆ ನಷ್ಟ ಏನು ಹೇಳಬೇಕಾಗ, ಇಬ್ಬರಲ್ಲಿ ಕೂಡ ಏನು ಕ್ವಾಲಿಟೀಸ್ ಕಾಣಬೇಕಾಗ, ಸೇಮ್ ಕ್ವಾಲಿಟಿ ಬರೋದು. ಬ್ರಹ್ಮ ಸರ್ವಜ್ಞತ್ವ, ನಮಗೆ ಸರ್ವಜ್ಞತ್ವ ಇದೆಯಾ, ಅಲ್ಲಿ ವ್ಯಾಪ್ತಿ ಇದೆ, ನಮ್ಗೆ ವ್ಯಾಪ್ತಿ ಇದೆಯಾ, ಇಲ್ಲೇ ಇಲ್ಲ. ಸೊನ್ನೆ ಏನಾಯ್ತು ಈಗ, ಮಿಥ್ಯಾ ಅಲ್ಲ ಅಂತಾಯ್ತು. ಏನು ಮಿಥ್ಯಾ ಅಲ್ಲ? ಭೇದ ಮಿಥ್ಯಾ ಅಲ್ಲ. ಯಾವ ಭೇದ ಮಿಥ್ಯಾ ಅಲ್ಲ? ಜೀವೇಶ್ವರ ಭೇದ ಮಿಥ್ಯಾ ಅಲ್ಲ. ದೇರ್ಫೋರ್ ಸತ್ಯ ಅಂತ ಹೇಳಿದ ಮೇಲೆ ಅವು ಭೂಪಿಣ್ಣ ಸರಿ ಹೋಯ್ತು, ನೀನು ಹೇಳಿದ್ದೆಲ್ಲ ತಪ್ಪಾಯಿತು ಅಂತ ಹೇಳ್ತಾರೆ. ಮಿಥ್ಯಾ ಸತ್ಯಯೋರೈಕ್ಯೆ ಇದಂ ಮಿಥ್ಯಾ ಇದಂ ಸತ್ಯಂ ಇತಿ ಭೇದಾಭಾವಾತ್ ಜೀವೇಶ ಭೇದಾದೇರಪಿ ಸತ್ಯತ್ವ ಪ್ರಸಂಗ. ನೀನೇನು ಸುಳ್ಳು ಅಂತ ಹೇಳೋದಕ್ಕೆ ಹೋಗಿದ್ಯೋ ಅದು ಸತ್ಯ ಆಗಿಬಿಡುತ್ತದೆ. ಇದಂ ಮಿಥ್ಯಾ ಇದಂ ಸತ್ಯಂ ಇತಿ ಭೇದಾಭಾವಾತ್. ಇದಂ ಮಿಥ್ಯ ಅಂದರೂ ಒಂದೇ, ಇದಂ ಸತ್ಯಂ ಅಂದರೂ ಒಂದೇ, ವ್ಯತ್ಯಾಸನೇ ಇಲ್ವಲ್ಲಪ್ಪ. ಅವಾಗ ಏನಾಯ್ತು ಅಲ್ಲಿಗೀಗ? ಸತ್ಯತ್ವ ಪ್ರಸಂಗ. ಭೇದ ಜೀವೇಶ ಭೇದಾದಿಯರಪಿ ಸತ್ಯತ್ವ ಪ್ರಸಂಗ. ಜೀವೇಶ ಭೇದಾದಿ ಎಲ್ಲ ಸುಳ್ಳು ಅಂತ ಹೇಳಿದಾಗ ಎಲ್ಲ ಸುಳ್ಳು ಅನ್ನೋ ಮಾತು ಸತ್ಯ ಆಗಿಬಿಟ್ರೆ ಎರಡು ಸತ್ಯ ಆಯ್ತಲ್ಲ. ಬ್ರಹ್ಮ ಸತ್ಯ, ಉಳಿದೆಲ್ಲ ಸುಳ್ಳು ಅಂದರೆ ಬ್ರಹ್ಮ ಸತ್ಯ ಅಂಬೋದೊಂದು ಸತ್ಯ, ಉಳಿದೆಲ್ಲ ಸುಳ್ಳು ಅಂಬೋದೊಂದು ಸತ್ಯ. ಎಷ್ಟು ಸತ್ಯ ಆಯ್ತು ಅಲ್ಲಿಗೆ? ಎರಡು ಸತ್ಯ ಆಯಿತು. ಅಂದರೆ ಎರಡು ಸತ್ಯದ ಮತ್ತೆ ಭೇದ ಒಪ್ತೀಯೋ ಅಭೇದ ಒಪ್ತೀಯೋ? ಅಭೇದ ಒಪ್ಪಾಗಿಲ್ಲ, ಮಾಯವಾದ ಕಣ್ಣು ಹೇಳಿಬಿಟ್ಟಿದ್ದಾರೆ. ಪ್ರಾಪರ್ಟೀಸ್ ಸತ್ಯ ಅಂತ ಒಪ್ಪಾಗಿಲ್ಲ ಅವರು. ವ್ಯವಹಾರ ಮಾಡೋಕ್ಕೆ ಬರುತ್ತೆ ಬ್ರಹ್ಮಾತ್ಮ ಕೆಸೆ ಯಥಾರ್ಥಂ ತತ್ಪಕ್ಷೆ ದೊಡ್ಡ ಖಂಡನೆ ಮಾಡಾಕಿದ್ದಾರೆ ಅದನ್ನು. ಸತ್ಯತ್ವ ಪ್ರಸಂಗ ಅಥವಾ ಪರಮಾರ್ಥಂ ಬ್ರಹ್ಮ ಅನ್ಯನ್ ಮಿಥ್ಯಾ ಇತ್ಯಪಿನ ಯುಜ್ಯತೆ. ಇಲ್ಲ, ಬ್ರಹ್ಮ ಪಾರಮಾರ್ಥಿಕ ಸತ್ಯ, ಬಿಡುದು ಮಿಥ್ಯಾ ಅಂತ ಹೇಳ್ತೇವೆ ಅಂದರೆ ಅದು ಸರಿಯಲ್ಲ. ಅತಃ ಸಜಾತೀಯ ಸ್ವಗತ ಭೇದ ಅಧಿಕಾಖ್ಯಂ ವಿಜಾತೀಯಂ ಜಾತ ನಿಷಿದ್ಧತೆ. ಆದ್ದರಿಂದ ನೀನು ಹೇಳೋ ಪ್ರಕಾರ ಏಕಂ ಬ್ರಹ್ಮ ಸತ್ಯಂ ಏಕ ಅದ್ವಿತೀಯಂ ಅಂದರೆ ಜಗನ್ಮಿಥ್ಯ. ಅವ್ರ ವಾದ ಇದು, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮ ಇವ ನಾಪರಹ ಅಂತ ಹೇಳ್ತೀಯಲ್ಲ, ಸರಿ ಹೋಗಲಿಲ್ಲ ಅದು. ಅದು ಸರಿ ಹೋಗಲಿಲ್ಲ ಅಂದಮೇಲೆ ಯಾವ್ದು ಉಳ್ಕೊಡ್ತೀಗ? ನಾವೇಡೇದು ಉಳ್ಕೊಡೋದು. ಅತಃ ಸಜಾತೀಯ ಸ್ವಗತ ಭೇದ ಅಧಿಕಾಖ್ಯಂ ವಿಜಾತೀಯಂ ಚಾತ ನಿಷಿದ್ಧತೆ. ಸ್ವಗತ ಭೇದ ಇಲ್ಲ ಅಂತ ಹೇಳೋದು ಒಂದು ಪರ್ಪಸ್ಸು. ವಿಜಾತೀಯ ಪದಾರ್ಥಕ್ಕೆ ಏನಿಲ್ಲ, ಉತ್ತಮವದ್ದು ಸಮದ್ದು ಇಲ್ಲ ಅಂತ ಹೇಳೋದು ಇನ್ನೊಂದು ಉದ್ದೇಶ. ಅದಕ್ಕೆ ಏಕಮೇವ ಅದ್ವಿತೀಯಂ ಬ್ರಹ್ಮ ಸರಿಯಾಗಿದೆ. ನೀನು ಹೇಳೋ ಅರ್ಥದ ಪ್ರಕಾರ ಶ್ರುತಿ ಹೇಳಿದ್ದೆಲ್ಲ ತಪ್ಪು ತಪ್ಪಾಗ್ತಾ ಇತ್ತು, ಸರಿಯಲ್ಲ ಅಂತ ಹೇಳಿದ್ರು. ಹಾಂ, ವ್ಯಾವಹಾರಿಕ ಅಂದ್ರೆ ಏನು? ಸುಳ್ಳಿಗೊಂದು ಹೆಸರು ಅದು. ವ್ಯಾವಹಾರಿಕ ಡೀಸೆಂಟಾಗಿ ಸುಳ್ಳು ಹೇಳೋದಷ್ಟೆ, ಡೀಸೆಂಟಾಗಿ ಸುಳ್ಳು ಸುಳ್ಳು ಅಂಬೋದನ್ನು ಬೇರೆ ರೀತಿ ಹೇಳೋದು. ವ್ಯಾವಹಾರಿಕ ಅನ್ನೋ ಪದಕ್ಕೆ ನಮ್ಮ ಪ್ರಕಾರ ವ್ಯವಹಾರ ಈ ಅರ್ಥ ಅಲ್ಲ. ವ್ಯವಹಾರಕ್ಕೆ ಹೇಳ್ತೇವೆ ಅಂದರೆ ಆ ಅರ್ಥದಲ್ಲಲ್ಲ ಅವ್ರು ಹೇಳೋದು. ವ್ಯಾವಹಾರಿಕ ಅಂದರೆ ಸುಳ್ಳು ಅಂತ ಅರ್ಥ ಅವ್ರ ಪ್ರಕಾರ. ವ್ಯಾವಹಾರಿಕ ಅಂತ ಪದ ಬೇರೆ ಮಾಡಿದ ಮಾತ್ರಕ್ಕೇನೆ ಏ ಅರ್ಥ ಒಂದೇ ಆಯ್ತಲ್ಲ. ಸುಳ್ಳು ಅಂತ ಅರ್ಥ ಅದೇ ಆಗಿದ್ದರಿಂದ ಪದ ಬದಲಾಯಿಸಿದ ಮಾತ್ರಕ್ಕೇನೆ ಅರ್ಥ ಬದಲಾಗಲಿಲ್ಲ ಅಂದಮೇಲೆ ನಿನ್ನ ಸಿದ್ಧಾಂತ ತಪ್ಪು ಅಂತಲೇ ಆಯಿತು. ನಿಧಾನ ಸುಳ್ಳು ಅಥವಾ ಪಾಲಿಶ್ಡ್ ಅಂತ ಹೇಳಿ ಕೋಟೆಡ್ ಅಂತೀವಲ್ಲ, ಹಾಗೆ ಸಿಲ್ವರ್ ಕೋಟೆಡ್ ಪಾಯ್ಸನ್ ಇದ್ದಾಗೆ ಅದು ವಿಷನೇ. ಹಾಂ, ಬೇಕೇ ಬೇಕು, ಜಾಸ್ತಿ ಬೇಕು. ಆ ದೃಷ್ಟಿಯಲ್ಲಿ ಸರ್ವೋತ್ತಮತ್ವಾತ್ ಸನ್ನಾಮ ಹರಿರ್ನಾರಾಯಣ ಪ್ರಭು ಸೋ ಅಸೃಜತ್ ಪ್ರಥಮಂ ದೈವಿ ತೇಜ ಆಖ್ಯಾಂ ಶ್ರೀಯಂ ಸತೀಂ. ಇಷ್ಟೆಲ್ಲ ಒಂದು ಭಾಗ ಮುಗೀತೀಗ, ಇನ್ನೊಂದು ಭಾಗ ಉಳ್ಕೊಂಡಿತ್ತು. ಸದೇವ ಸೌಮ್ಯ ಅಗ್ರೆ ಆಸೀತ್ ಅಂತ ಒಂದು, ತತ್ತೇ ತದೈಕ್ಷತ ತತ್ತೇಜ ಐಶ್ರತ ಅಸೃಜತ್ ಹೀಗೆಲ್ಲ ಹೇಳಿದರು. ಅದು ಸತ್ತಂದ್ರೇನು ಆಗಿದ್ರೆ, ತೇಜಸ್ ಅಂದ್ರೇನು, ಪ್ರಾಣ ಅಂದ್ರೇನು, ಅನ್ನ ಅಂದ್ರೇನು, ಉಪನಿಷತ್ ಹೇಳಿಲ್ಲ ಅದನ್ನ. ಅದು ಯಾಕೆ ರಹಸ್ಯ? ಉಪನಿಷತ್ ಯಾವಾಗಲೂ ಡೈರೆಕ್ಟಾಗಿ ಮಾತಾಡೋದಿಲ್ಲ. ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ. ಅದಕ್ಕೆಲ್ಲ ಏನರ್ಥ ಅಂತ ಹೇಳ್ತಾರೆ. ಸತ್ ಅಂದ್ರೇನು? ಸರ್ವೋತ್ತಮತ್ವಾತ್ ಸನ್ನಾಮ ಹರಿರ್ನಾರಾಯಣ ಪ್ರಭು. ಸತ್ ಅಂದರೆ ಸರ್ವೋತ್ತಮ ಅಂತ ಅರ್ಥ. ಯಾರಾತ? ಹರಿಹಿ ನಾರಾಯಣ ಪ್ರಭು. ಸದಸತ್ ವಿಷ್ಣು ಸಹಸ್ರ ಮೊದಲೇ ಬರುತ್ತೆ. ಸತ್ ಅಂದರೆ ವಿಷ್ಣು. ಸೋ ಅಸೃಜತ್ ಪ್ರಥಮಂ ದೇವೀಂ ತೇಜ ಆಖ್ಯಾಂ. ತತ್ತೇಜೋ ಅಸೃಜತ ಅಂದ್ರೇನು? ಮಹಾಲಕ್ಷ್ಮಿಯನ್ನು ಸೃಷ್ಟಿ ಮಾಡಿದ ಅಂತ ಅರ್ಥ. ಮಹಾಲಕ್ಷ್ಮಿ ಸೃಷ್ಟಿ ಅಂದ್ರೇನು? ನಾಲ್ಕು ರೂಪ ತಗೊಂಡ್ರು, ಮಾಯಾ ಜಯ ಕೃತಿ ಶಾಂತಿ. ಈ ರೀತಿ ಸೃಷ್ಟಿನೇ ಹೊರತು ಹೊಸ ರೂಪಗಳ ಸೃಷ್ಟಿ ಅಂತ ಅರ್ಥ ಅಲ್ಲ. ಅಭಿವ್ಯಕ್ತಿ. ಸ್ತ್ರೀಯಂ ಸತೀಂ, ಅವರು ಯಾರು ಸತಿ ತನ್ನ ಪತ್ನಿನೇ. ತತೇ ಸ್ಥಿತೇನ ರೂಪೇಣ ಸಾ ಅಜೈವಹಿ ಸತಃ ಸದಾ. ತತೇ ಸ್ಥಿತೇನ ರೂಪೇಣ ಸ ಅಜೈವಹಿ ಯತಃ ಸದಾ. ಪರಮ ಯಾತಕ ತೇಜ ಅಂತ ಕರೀತಾರೆ ಮಹಾಲಕ್ಷ್ಮಿಗೆ ಅಂದರೆ ಅರ್ಥ ಹೇಳ್ತಾರೆ. ಯಾತಕ ತೇಜ ಅಂದರೆ ತೇಜ, ತೇ ಅಜ ಸರಸ್ಯ ತೋರುತ್ತಾರೆ ಪದ ತೇಜ. ಸಾಮಾನ್ಯ ಅರ್ಥನೇ ಬೇರೆ, ಆಚಾರ್ಯ ಹೇಳೋ ಅರ್ಥ ವಿಶಿಷ್ಟವಾದ ಅರ್ಥ. ತತೇ ಸ್ಥಿತ ಅಜ ತೇಜ ಅಂತ ಹೇಳಿದರು. ತತೇ ತತ ಅಂದರೆ ಸರ್ವತ್ರ ವ್ಯಾಪ್ತ. ತತೇ ಸ್ಥಿತೇನ ರೂಪೇಣ ಸ ಅಜೈವ ಹಿಯತ ಸದಾ. ಏನ ತಪ್ಪದು, ತತ್ವ ತತೇ ಇರಬೇಕದು. ತತೇನೇ ತತೋ ಎಂಬ ಪಾಠ ಸರಿಯಲ್ಲ. ತತೆ ಸ್ಥಿತೇನ ರೂಪೇಣ ಸ ಅಜೈವ ಹಿಯತ ಸದಾ. ತತನಾದ ಪರಮಾತ್ಮನಲ್ಲಿ ಭುಜಾಭ್ಯಂತರಗ ಲಕ್ಷ್ಮೀ ಭುಜಾಂತರಗತಃ ಸರತೋಪಿ ಜಾಗ್ರೆ ಜೊತೆ ಯಾವಾಗಲೂ ಇರ್ತಾರಾದ್ರಿಂದ ಲಕ್ಷ್ಮಿಗೆ ಪ್ರತ್ಯೇಕ ಹುಟ್ಟುವಂತಿಲ್ಲ. ಪರಾಧೀನ ವಿಶೇಷಾವಾಪ್ತಿ ರೂಪ ಹುಟ್ಟಿದೆಯೇ ಹೊರತು ಜೀವರ ಹುಟ್ಟಿದ್ದಾಗೆ ದೇಹಯೋಗ ರೂಪವಾದ ಹುಟ್ಟು ಅವರಿಗಿಲ್ಲ. ಯಾಕೆ ಸ್ವರೂಪ ದೇಹ ಅವ್ರ ಸೀತಾದಿ ಎಲ್ಲ ರೂಪಗಳು ಏನು ರೂಪ ಅವರಿಗೆ? ಮತ್ಸ್ಯಾದಿ ರೂಪಗಳು ದೇವರಿಗೆ ಹಾಕೋ, ಮಹಾಲಕ್ಷ್ಮಿಗೆ ಸೀತಾ ರುಕ್ಮಿಣಿಯಾದ ರೂಪಗಳಾದ್ದರಿಂದ ಹೊಸ ಹುಟ್ಟಿಲ್ಲ. ಅದು ಅಜ ತೇ ಅಜ ತೇಜ. ತೇ ಅಂದರೆ ತತೇ ಸ್ಥಿತ ಅಂತ ತಿಳ್ಕೊಂಡಾಗ ತೇ ತತೇ ಸ್ಥಿತೇನ ರೂಪೇಣ ಸ ಅಜೈವೈ ಯತಸ್ಸದ ತೇಜ ಇತ್ಯುಚ್ಯತೆ ತಸ್ಮಾತ್ ಜನೇರ್ವಾ ತತ ಏವತು. ಇದೊಂದು ಕಾರಣ. ಅಥವಾ ತಸ್ಮಾತ್ ಜನೇ ಇನ್ನೊಂದು ಅರ್ಥ. ತತ್ತದಲ್ಲಿ ಇದ್ದಾಳೆ ಒಂದು. ಅಥವಾ ಮಹಾ ಪರಮಾತ್ಮನ ಅಪ್ಪಣೆಯಂತೆ ತಸ್ಯಾಜ್ಞೆಯವ ನೇತಾ ತರಮಾಪಿ ರೂಪಂ ಬಭ್ರೇ ದ್ವಿತೀಯಮಪಿ ಯತ್ ಪ್ರವದಂತಿ ಮಾಯಾ. ಪರಮಾತ್ಮ ಸ್ವೇಚ್ಛೆಯಿಂದ ರೂಪ ತಗೊಂಡ, ಮಹಾಲಕ್ಷ್ಮಿ ಸ್ವೇಚ್ಛೆಯಿಂದ ತಗೊಳ್ಳಿಲ್ಲ, ಪರಮಾತ್ಮನ ಅಪ್ಪಣೆ ಅಂತ ತಗೊಂಡು. ಆ ಅರ್ಥದಲ್ಲಿ ತೇಜ ಅಂತ ಹೆಸರು. ಜನೇ ಇರುವ ತೇ ಪರಮಾತ್ಮನ ಅಪ್ಪಣೆಯಿಂದಾಗಿ ಜನಿಯನ್ನು ಹೊಂದಿದವಳಾದ್ರಿಂದ ತೇಜ. ಮೊದಲೇದಾಗಿ ಪರಮಾತ್ಮನ ಜೊತೆ ಯಾವಾಗಲೂ ಇರ್ತಾಳೆ, ಅವಳಿಗೆ ಹುಟ್ಟೇ ಇಲ್ಲ ಎಂಬ ಕಾರಣದಿಂದ ತೇಜ. ಇನ್ನೊಂದು ಅರ್ಥದಲ್ಲಿ ಪರಮಾತ್ಮನಿಂದ ಅಪ್ಪಣೆ ತಗೊಂಡೇ ಹುಟ್ಟುತ್ತಾರಾದ್ರಿಂದಾಗಿನೆ ತೇಜ. ಎರಡು ಅರ್ಥ ಹೇಳಿದ್ರು. ತತ ಏವತು ಯದಶ್ಯಾಹ ಸೃಷ್ಟಿಕೃದ್ ರೂಪಂ ವಿದ್ಯಾಖ್ಯಂ ಜಾಯತೆ ಹರೇ ಮನ್ವಾಖ್ಯ ಪ್ರಾಣ ಏವಾಸ್ಯಾ ಅಮ್ನಾಮ ಜಾಯತೆ ಇಥ ಚ. ಯದಶ್ಯಾಹ ಸೃಷ್ಟಿಕೃದ್ ರೂಪಂ ವಿದ್ಯಾಖ್ಯಂ ಜಾಯತೆ ಹರೇ. ಪರಮ ಮಹಾಲಕ್ಷ್ಮಿಯು ಸೃಷ್ಟಿ ಮಾಡ್ತಕ್ಕಂಥ ರೂಪಕ್ಕೆ ವಿದ್ಯಾ ಅಂತ ಕರೀತಾರೆ. ವಿದ್ಯಾ ಅಂತ ರೂಪಕ್ಕೆ ಹೆಸರು. ಜಾಯತೆ ಹರೇ, ಭಗವಂತನ ಪರಮಾತ್ಮನ ಆದೇಶದಂತೆ ಅವರ ರೂಪವನ್ನು ವ್ಯಕ್ತ ಮಾಡ್ತಾರೆ. ಸೊ ತೇಜಸ್ ಅಂದರೆ ಮಹಾಲಕ್ಷ್ಮಿ ಅಂತಾಯಿತು. ಹಾಗಿದ್ರೆ ಪ್ರಾಣ ಅಂದರೆ ಯಾರು? ಮನ್ವಾಖ್ಯ ಪ್ರಾಣಯೇ ವಾಸ್ಯ ಅಮ್ನಾಮ ಜಾಯತೆ ಇಥ ಚ. ಅದೇ ವಾಯುದೇವರೇ. ಅಪ್ ತದಪು ಅಸೃಜಿತ ಅಂದ್ರೇನು? ವಾಯುದೇವರು ಸೃಷ್ಟಿ ಮಾಡಿದ ಅಂತ ಅರ್ಥ. ನಾರಾಯಣ ಸತ್ತು, ಮಹಾಲಕ್ಷ್ಮಿ ತೇಜಸ್ಸು, ವಾಯುದೇವರು ಅಪ್ಪು, ರುದ್ರದೇವರು ಅನ್ನ, ಎಲ್ಲ ಬೇರೆ ಬೇರೆ ಹೆಸರಿಟ್ಬಿಟ್ರು. ಆ್ಯಕ್ಚುಲಿ ಅವ್ರ ಹೆಸರುಗಳು ಹೀಗೆ ತಿಳ್ಕೊಬೇಕು ಅಂತ ಹೇಳಿದ್ರು. ಬ್ರಾಹ್ಮಣಾದಿ ಚತುರ್ನಾಮ ಮನ್ವಾಖ್ಯ ಪ್ರಾಣ ಏ ವಾಸ್ಯ ಅಮ್ನಾಮ ಜಾಯತೆ ತಥ. ಅಮ್ನಾಮ ಅಂದರೆ ಅಪ್ಪ ನಾಮ, ಅಮ್ಮ ನಾಮ ಅಂತಾಯ್ತು. ಅಪ್ಪ ಅಂದರೆ ನೀರು ಅಂತ ಹೇಳಿದ್ರು. ಬ್ರಾಹ್ಮಣಾದಿ ಚತುರ್ವರ್ಣ ತತಶ್ಚಾನ್ನಾಭಿದೋ ಹರ ತೇಜಸ್ ಸಂಸ್ಥಾ ಚ ಸಾ ದೇವಿ ಪ್ರಾಣೋಸು ಸ್ಥಿತ ಏವ ಚ. ತತಸ್ತೇಜಸ ಏವಾಪೋ ಜಾಯಂತೆ ಅನ್ನ ಸ್ಥಿತೋ ಹರ ಜಾಯತೆ ತೋ ಅಭ್ಯ ಏವಾನ್ನಂ ಪೃಥಿವೀ ತ್ವನ್ನ ರೂಪಿಣಿ. ಬ್ರಾಹ್ಮಣಾದಿ ಚತುರ್ವರ್ಣ ತತಶ್ಚ ಅನ್ನಾಭಿದೋ ಹರ. ಬ್ರಾಹ್ಮಣಾದಿ ಚತುರ್ವರ್ಣಗಳು ಕೂಡ ಬ್ರಹ್ಮದೇವ ಬ್ರಹ್ಮವಾಯುಗಳಿಂದ ಹುಟ್ಟಿದವು. ಅನಂತರ ಅನ್ನ ಅಂದ ಹೆಸರಿನ ವಾಯು ರುದ್ರದೇವರು ಹುಟ್ಟಿದರು. ತೇಜಸ್ಸಂಸ್ಥಾ ಚ ಸಾ ದೇವಿ, ತೇಜಸ್ಸಿನಲ್ಲಿ ಯಾವಕಳಾಗಿರೋ ರೂಪ ಯಾರು ಅಂದರೆ ಮಹಾಲಕ್ಷ್ಮಿ. ಪ್ರಾಣ ಅಪ್ಸು ಸ್ಥಿತ ಏವಚ, ಪ್ರಾಣದೇವರು ನೀರಲ್ಲಿದ್ದಾರೆ. ಅದಕ್ಕೆ ನೀರಿಗೂ ಪ್ರಾಣಕ್ಕೂ ಒಳ್ಳೆ ಸಂಬಂಧ ಇದೆ. ಅದು ಪ್ರತಿಯೊಂದಕ್ಕೂ ನೀರು ಪ್ರೋಕ್ಷಣೆ ಮಾಡ್ಕೊಂಡು ಶುದ್ಧ ಆಗಿಬಿಡ್ತಾರೆ. ಅದಕ್ಕೆ ವಾಯುದೇವರು ಇದ್ದಾರೆ. ನೀರು ಪ್ರೋಕ್ಷಣೆ ಮಾಡ್ಕೊಂಡು ಯಾಕೆ ಶುದ್ಧವಾಗ್ತಾರೆ? ನೀರು ಪ್ರೋಕ್ಷಣೆ ಮಾಡಿದ್ರೆ ಯಾಕೆ ಶುದ್ಧ ಆಗುತ್ತೆ ಅಂದರೆ ವಾಯುದೇವರ ಸನ್ನಿಧಾನ ನೀರೊಳಗೆ. ಭಾಳ ಇದರಲ್ಲಿ ಮೊನ್ನೆ ಬಂದು ವಿಸ್ತಾರವಾಗಿ ಬಂದಿದೆ. ಈಗಾಗಲೇ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನೀರಿಗಿರೋ ಮಹತ್ವ ಏನು ಅಂತ ಗೊತ್ತಾಯಿತು. ನೀರಿನಲ್ಲಿ ಪ್ರಾಣದೇವರು ಇರೋದ್ರಿಂದಲೇ ಭಾರತೀಯರು ಮುಖ್ಯ ಪ್ರಾಣ ಅಂತರ್ಗತ ಅನುಸಂಧಾನ ಮಾಡೋಕ್ಕೆ ನೀರು ಇಟ್ಕೊಂಡು ಯಾಕೆ ಹೇಳ್ತೇವೆ ಅಂದರೆ ಭಾರತೀಯರು ಮುಖ್ಯ ಪ್ರಾಣ ಅಂತರ್ಗತ ನಾದ ದೇವರು ಮಾಡಿಸ್ತಾನಿದ ಅನುಸಂಧಾನ. ಮತ್ತು ನೀರು ಹಾಕಿಕೊಂಡು ಯಾವ ಕೃಷ್ಣಾರ್ಪಣ ಅಂತೀವಿ ಅಂದರೆ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಹರಿ ಕೃಷ್ಣಾರ್ಪಣ ಅಂತಿದ್ರು. ಸಂಕಲ್ಪಕ್ಕೂ ನೀರು ಬೇಕು, ಕೃಷ್ಣಾರ್ಪಣಕ್ಕೂ ನೀರು ಬೇಕು. ಸಂಕಲ್ಪಕ್ಕೆ ಭಾರತೀಯರು ಮುಖ್ಯ ಪ್ರಾಣ ಅಂತ ಅರ್ಥ ಕೊಡ್ಲಿಕ್ಕೆ ನೀರು ಬೇಕು. ಸಮರ್ಪಣೆಗೆ ಮತ್ತೆ ಭಾರತೀಯ ಮುಖ್ಯ ನೀರು ಬೇಕು. ಈಗ ನೀರಿಲ್ಲದೆ ಏನೂ ಮಾಡ ಹಾಗಿಲ್ಲ. ಅದು ಯಾತಕ್ಕೆ ಈಗ ಅರ್ಥ ಚಾಂದ್ರಗೋಪನಿಷತ್ ಭಾಷೆ ನೋಡಿದಾಗ ಅರ್ಥ ಆಗುತ್ತೆ. ನೀರು ಅಂತ ವಾಯುದೇವರಿಗೆ ಹೆಸರು. ಅದರಲ್ಲಿ ಅದು ನೀರೇ ವಾಯುದೇವರಲ್ಲ, ಮತ್ತೆ ಜಡಪದಾರ್ಥ ಅದು. ನೀರಿನ ಮುಖ್ಯಾಭಿಮಾನಿಯ ಯಾರಿದ್ದಾರೆ? ವಾಯುದೇವರಿದ್ದಾರೆ. ಸ್ಥಿತ ಏವ ಚ ತತಸ್ತೇಜಸ ಏ ವಾಪೋ ಜಾಯಂತೆ ಅನ್ನ ಸ್ಥಿತೋ ಹರಹ. ಆದ್ದರಿಂದ ಈ ನೀರು ಇದೇನು ಬೇಕೀಗ? ಅನ್ನ ಬೇಕಾದರೆ ಎರಡೂ ಬೇಕು ನಮಗೀಗ. ಬರೀ ನೀರಿಂದ ಅನ್ನ ಆಗತ್ತಾ? ಆಗೋದಿಲ್ಲ. ಬರೀ ಬೆಂಕಿ ಬೇಕು, ಅದಕ್ಕೆ ಬೆಂಕಿಯಿಂದ ಅನ್ನ ಆಗುತ್ತಾ ಇಲ್ಲ, ನೀರು ಬೇಕು. ಅದಕ್ಕೆ ಲಕ್ಷ್ಮಿ, ನಾರಾಯಣ ಲಕ್ಷ್ಮಿ ಎರಡು ಸತ್ತಾಗಿರ್ಬೇಕು. ಮತ್ತೆ ಸುಳ್ಳು ಸುಳ್ಳು ತೇಜಸ್ ಇರಬಾರ್ದು, ಸುಳ್ಳು ನೀರು ಇರಬಾರ್ದು. ಸತ್ ಅಂದರೆ ನಾರಾಯಣ, ಆಮೇಲೆ ತೇಜಸ್ಸು ಮಹಾಲಕ್ಷ್ಮಿ, ನೀರು ವಾಯುದೇವರು, ಆಮೇಲೆ ಅನ್ನ. ಅನ್ನಕ್ಕೆ ಇವರೆಲ್ಲ ಬೇಕು ಅಂತಾಯ್ತು. ಅನ್ನ ಬೇಕಾದ್ರೆ ಏನು ಬೇಕು ಅಂತ ಹೇಳೋದಕ್ಕೆ ರುದ್ರದೇವರು ತಯಾರಾದರು ಅಂತ ಅರ್ಥ. ಅವ್ರು ಮತ್ತೆ ಹೋಮಿಸ್ಬೇಕೀಗ, ಪುರುಷನ ಪಶು ಮಾಡಿ ಹೋಮಿಸಿದಾಗೆ ವೈಷ್ಣದೇವಾದಿಗಳು ಹೋಮಿಸಿಬಿಟ್ಟಾಗ ಏನಾಯ್ತು ಅಲ್ಲಿಗೆ ಯಜ್ಞ. ಸ್ಥಿತೋ ಅನ್ನ ಸ್ಥಿತೋ ಹರಹ, ಅದಕ್ಕೆ ಅನ್ನ ಅನ್ನದಲ್ಲಿ ಅವ್ರು ಇರೋದಕ್ಕೇನೆ ಅವ್ರಿಗೆ ಅನ್ನ ರುದ್ರಾಸ ರೂಪದಿಂದ ಬರ್ತಾರೆ. ಅನ್ನ ಕೊಡು ಅಂತ ಕೇಳ್ತಾರೆ. ಯಾಕೆ ತಾವು ಅನ್ನನೇ, ಅನ್ನ ಕೊಡು ಅಂತ ಕೇಳಿದ್ರಿಂದ ಅವರು ಅನ್ನಕ್ಕೆ ಅದೇ ಕಟ್ಟಿ ಬರ್ತಾರೆ. ಪಾಂಡವರು ಊಟ ಆದಮೇಲೆ ಬಂದುಬಿಟ್ಟು ಅನ್ನ ಕೊಡು ಅಂತ ಕೇಳ್ತಾರೆ. ಅನ್ನ ಕೇಳೋದೆಲ್ಲ ಏನದು, ಯಾವುದಕ್ಕೆ ಅಭಿಮಾನಿ ಅವರು, ಅನ್ನಕ್ಕೆ ಅಭಿಮಾನಿ ಆಗಿರೋದಕ್ಕೆ ಹಾಗೆ ಕೇಳ್ತಾರೆ ಅಂತ ಅರ್ಥ. ಅನ್ನ ಏನಾಗುತ್ತೆ ಮುಂದೆ ಮನಸ್ಸಾಗುತ್ತೆ. ಅನ್ನ ಯಾಕೆ ಮನಸ್ಸಾಗುತ್ತೆ, ಅನ್ನ ಅಭಿಮಾನಿ ರುದ್ರದೇವರು, ಮನೋಭಿಮಾನಿ ರುದ್ರದೇವರು, ಅದಕ್ಕೆ ಅಲ್ಲಿ ಹೋಗುತ್ತೆ. ಅನ್ನ ಮನಸ್ಸಾಗೋದಕ್ಕೆ ಅದು ಕಾರಣ. ಮನಸ್ಸಿಗೂ ಅನ್ನಕ್ಕೂ ದೇಹ ಸಂಬಂಧ ಇದೆ. ಜಾಯತೆ ಅಥೋ ಅಧ್ಯಯೇ ಅನ್ನಂ ಪೃಥ್ವೀ ಅನ್ನ ರೂಪಿಣಿ. ಆಮೇಲೆ ಅನ್ನಕ್ಕೆ ಬಂದಾಗ ಅನ್ನ ಮುಖ್ಯ, ಅವರು ಅವಾಂತರ ಅಭಿಮಾನಿ ಪೃಥ್ವಿ, ಪೃಥ್ವಿ ನಾಮಕಳಾದಂಥ ಮತ್ತೊಬ್ಬ ದೇವತೆ ಅಂತ ತಿಳಿಸಿದ್ರು ಚಾಂದೋಗ್ಯ ಉಪನಿಷತ್ತು. ಯಾತಕ್ಕೆ ಇನ್ನೊಂದು ಅರ್ಥ ತೇಜಸ್, ಅದಕ್ಕೆ ತೇಜ ಅಂತ ಹೆಸರು. ಅದು ಮೊದಲೇದು, ಮೊದಲನೇದು, ಮೊದಲನೇ ಎರಡು ಅರ್ಥ ಹೇಳಿದರು. ತಾ ತೇಜ ಅಂತ ಹೇಳಿ ತೇ ಅಂದರೆ ತಸ್, ತಾ ಶಬ್ದಕ್ಕೆ ತಾ ತೇ, ರಾಮ ರಾಮೇ ಇದ್ದಾಗೆ ಗೊತ್ತಾಯ್ತಾರ. ದೇ ತೇಜ ತಾ ನಾಮಕ ತತನಾದ ಪರಮಾತ್ಮನಲ್ಲಿ ಅಜ ತೇ ಅಜ ಅಳಿದೆ ಅಲ್ಲಿ ಅಜ ನಿತ್ಯಳ ಯಾವಾಗಲೂ ಇರ್ತಾಳೆ ಲಕ್ಷ್ಮೀ ಭುಜಾಂತರಗತ, ಅದಕ್ಕೆ ತೇಜ ಸೃಷ್ಟಿ ಇಲ್ಲ. ಆಮೇಲೆ ಏನಾಯ್ತು, ಈಗ ಮಾಯಾದಿ ರೂಪ ತಗೊಂಡು ಅವಾಗೇನು ಬಂತು, ತೇ ಜ ತೇ ಅಂದರೆ ತಸ್ಮಾತ್ ಪರಮಾತ್ಮನಿಂದ ಜಾತ ಅವ್ರ ಅಪ್ಪಣೆ ತೊಗೊಂಡು ಬಿಟ್ಟು ಎರಡು ಅರ್ಥ ಹೇಳಿದರು. ತೇಜ ಶಬ್ದಕ್ಕೆ ಎರಡು ಅರ್ಥ ಹೇಳಿದ್ರಿಂದ ಒಳ್ಳೆ ಸಂಗತವಾದ ಅರ್ಥ. ನಚ ಅವರು ಅಪ್ಪಿತಪ್ಪಿ ಹೆಸರು ತರೋದಿಲ್ಲ ಉಳಿದ ಭಾಷ್ಯಕಾರರು. ಈ ಹೆಸರು ಏನೇನು ಬರೀ ಮೆಕ್ಯಾನಿಕಲ್ ಹೇಳ್ತಾ ಹೋಗ್ತಾರೆ ಹೊರತು ಮೆಕ್ಯಾನಿಕಲ್ ಹೇಳೋದಕ್ಕೆ ಇವರೇ ಅದಕ್ಕೆ ಬೇಕು, ಅದಕ್ಕೆ ಅರ್ಥ ಆಯ್ತಾ. ಒಳಗೆ ಈ ಅರ್ಥ ಹೇಳೋದು ತಾನೇ ಬೇಕು. ಅವ್ರು ಹೇಳಿದರು ಕಷ್ಟಪಟ್ಟು ಎಲ್ಲ ಕರ್ಕೊಂಡು ಬೇರೆ ಊರು ಇನ್ಫ್ಲೂಯೆನ್ಸ್ ಮಾಡಿಸ್ಬೋದ, ತೋರಿಸ್ಬಿಟ್ಟು ಇವರು ನೋಡೋದು ಹೋಗ್ಬಿಟ್ಟು ಆ ಕಡೆಗೆ ಆಫೀಸ್ ತೋರಿಸಿ ಹೋಗ್ಬಿಟ್ರೆ ಇನ್ಫ್ಲೂಯೆನ್ಸ್ ಮಾಡೋಕೆ ಅವನು ಬೇಕಿತ್ತಾ, ಯಾರು ಬೇಕಾದ್ರೂ ತೋರಿಸ್ತಾ ಇದ್ರು. ಅವ್ರ ಪರ್ಪಸ್ ಏನೇ, ನಮಗೆ ಭಾಷ್ಯಕಾರ ಅಂತ ಯಾವಾಗ ಬರುತ್ತೆ, ನಮಗೇನು ಅರ್ಥ ಆಗಿದ್ರೆ ಅದನ್ನು ಹೇಳಬೇಕು. ನಮಗೆ ಅದಕ್ಕೆ ಜಾಸ್ತಿ ಅರ್ಥ ಆದರೂ ಅಪಾರ್ಥ ಮಾಡಿ ಕೆಡಿಸಿಬಿಟ್ಟು ಸುಳ್ಳು ಅಂತೇಳಿ ಏನೋ ಬರೆದು ಬಿಟ್ಟರೆ ಮಿಸ್ಗೈಡ್ ಮಾಡಿದಾಗಾಯ್ತು. ಗೈಡ್ ಮಾಡಲೇ ಇಲ್ಲ, ಮಿಸ್ಗೈಡ್ ಬೇಡ ಮಾಡಿದಾಗಾಯಿತು, ಹಾಗಾಗಬಾರ್ದು ಅಂತ ಹೇಳ್ತಾರೆ. ಅದಾದ ಮೇಲೆ ನಚ ವಿಜಾತೀಯ ಭೇದವರ್ಜನಾಂ ನಾಮ ಅದೆಲ್ಲ ಆಯಿತು. ಮುಂದಿನ ಭಾಗ ಪೃಥಿವೀಚ ಅನ್ನರೂಪಿಣಿ. ನೆಕ್ಸ್ಟ್ ತೇಷಾಂ ಖಲ್ವೇಷಾನಾಂ ವೇಷಾಂ ಭೂತಾನಾಂ ತ್ರಿಣ್ಣೇವ ಬೀಜಾನಿ ಅವಂತಿ ಅಂಡಜಂ ಜೀವಜಂ ಉದ್ಭಿಜ್ಜಮಿತಿ. ಈ ರೀತಿ ಹುಟ್ಟಿದಾಗ ಮೂರು ಕಾರಣ, ಈ ಮೂರು ಎಲ್ಲದಕ್ಕೂ ಕಾರಣ. ಹುಟ್ಟ ಪದಾರ್ಥ ಮೂರು ರೀತಿ ಇರುತ್ತೆ, ಅಂಡಜ ಒಂದು ವೆರೈಟಿ, ಜೀವಜ ಇನ್ನೊಂದು ವೆರೈಟಿ, ಉದ್ಭಿಜ್ಜ ಮತ್ತೊಂದು ವೆರೈಟಿ ಅಂಥೇಳಿ ಮೂರು ವೆರೈಟಿ ಹೇಳಿದರು. ಸೃಷ್ಟೇಷು ಏತೇಷು ಭಗವಾನ್ ಇಚ್ಛಾಂಚಕ್ರೇ ಸ ಕೇಶವ ಜೀವಾಖ್ಯೇನೈವ ರೂಪೇಣ ಯೋ ಅನಿರುದ್ಧ ಇತಿ ಸ್ಮೃತಃ. ಸೃಷ್ಟಿ ಮಾಡಿದ ಸೃಷ್ಟಿ ಮುಂದುವರಿಯೋದಿಲ್ಲ, ಮನ ತಾನೇ ಎಂಟರ್ ಆಗ್ತಾನೆ. ಮತ್ತೆ ಇವು ಅಂತಃಪ್ರವಿಶ್ಯ ಯಾವಾಗಲೂ ಅಂಡರ್ಸ್ಟ್ಯೂಟ್ ಅದು. ಇವು ಅನಿರುದ್ಧ ಇದೆ, ಆದರೂ ಯಾವ ರೂಪ ಅದ ಅಂತ ಕೇಳಿದರೆ ಜೀವಾಖ್ಯನ ರೂಪೇಣ ಅಂದರು. ಜೀವ ಅಂದರೆ ಜೀವ ಇತಿ ಭಗವತೋ ಅನಿರುದ್ಧಸ್ಯ ಆಖ್ಯ, ಭಗವಂತ ಅನಿರುದ್ಧ ರೂಪಕ್ಕೆ ಜೀವ ಅಂತ ಒಂದು ಹೆಸರಿದೆ. ಅದಕ್ಕೆ ವಿಷ್ಣು ಸಹಸ್ರ ಜೀವ ಅಂತ ಬಂದಿಲ್ಲ, ಜೀವೋ ವಿನಯಿತಾ ಸಾಕ್ಷಿ. ಸೊ ಜೀವ ಅಂತ ದೇವರಿಗೆ ಹೆಸರಿದೆ, ಸ್ಪೆಸಿಫಿಕ್ ಆಗಿ ಅನಿರುದ್ಧ ರೂಪಕ್ಕೆ ಹೆಸರಿದೆ. ಜೀವ ಅಂತ ಒಟ್ಟು ಹೆಸರಿದ್ದೇ ಇದೆ. ಜೀವ ಎಲ್ಲರೂ ಜೀವೇಶ್ವರ ಅಭೇದ ಅಂತ ಹೇಳಿದರೆ ಒಪ್ಕೊಂಡ್ಬಿಡ್ಬೋದು ನಾವು, ಗೊತ್ತಾಯ್ತಾ. ಯಾವುದನ್ನು ಒಪ್ಕೋಬಹುದು, ಜೀವ ಆದರೆ ಜೀವನಾಮಕ ನಾರಾಯಣ, ಗೊತ್ತಾಯ್ತು. ಈಶ್ವರ ಆದರೆ ಈಶ್ವರ ನಾಮ, ಈಶ್ವರೋ ವಿಕ್ರಮಿ ತನ್ವೇ, ಎರಡು ಬಂದಿವೆ ವಿಷ್ಣು ಸಹಸ್ರನಾಮದಲ್ಲಿ. ಜೀವ ಅಂತ ಬಂದಿದ್ದು ಈಶ್ವರ ಅಂತ ಬಂದಿದೆ, ಅವರಿಬ್ಬರು ಒಂದೇ, ಏನು ಯೋಚನೆ ಇಲ್ಲ. ಯಾ ಜೀವ ನಾರಾಯಣ ಆ ಈಶ್ವರ ನಾರಾಯಣ, ಅವರಿಬ್ಬರು ಒಂದೇ ಹೊರತು ಈ ಜೀವೇಶ್ವರ ಒಂದೇ ಅಲ್ಲ. ಅದಕ್ಕೆ ಒಗಟ್ಟಿದ್ದಾಗ ಲೆಕ್ಕ, ಒಗಟ್ಟು ಹೇಳ್ಬೇಕಾದ್ರೆ ಗಲಾಟೆ ಮಾಡಿ ಜೋರಾಗಿ ಹೇಳಕ್ಕೆ ಬಂದವನು. ಜೀವೇಶ್ವರ ಭೇದ ಒಪ್ಪೋದಿಲ್ಲ ಅಂದ, ನಾವು ಒಪ್ಪೋದಿಲ್ಲ ಅಂದ್ವಿ. ನನಗೆ ಆಶ್ಚರ್ಯ ಇದೆ, ಇದು ಮಾತಕ್ಕೆ ಬಂದಿದ್ದೆ ಅದಕ್ಕೆ ನಾವು ಒಪ್ಕೊಂಬಿಟ್ರಲ್ಲ ಅಂತ ಕೇಳಿದ್ರೆ, ನೀನು ಹೇಳೋ ಅರ್ಥಲ್ಲಿ ಒಪ್ಪೋದಿಲ್ಲ ನಾವೀಗ, ನೀನು ಹೇಳೋ ಅರ್ಥಲ್ಲಿ ಒಪ್ಪೋದಿಲ್ಲ, ಈ ಅರ್ಥಲ್ಲಿ ಒಪ್ತೇವೆ ಅಷ್ಟೇ. ಈ ಅರ್ಥಲ್ಲಿ ಒಪ್ತೇವಾದ್ರಿಂದ ಸಿದ್ಧ ಸಾಧನ ಅಂತ ಅನ್ಸಿಸ್ತರು. ಹೇಳಿದ್ದೇನೆ ಹೇಳೋದಕ್ಕೆ ಬಂದು ಏನಂತ ಕರೀತಾರೆ, ಹೇಳಿದ್ದೇನೆ ಪ್ರೂವ್ ಮಾಡೋದು, ಏನು ಉಪಯೋಗ ಇಲ್ಲ ಅದರಿಂದ. ಸಿದ್ಧ ಸಾಧನ ದೋಷ ಬರುತ್ತೆ. ಸೃಷ್ಟಿ ಇವೆಲ್ಲ ವಿಜಯದಾಸರದೊಂದು ಇದಿದೆ, ಏನು ದೇವ್ರ ನಾಮ ಇದೆ, ಅದೇ ವ್ಯಕ್ತಿಯಲ್ಲಿ ಈ ಅರ್ಥ ಮಾಡಬೇಕು. ಅದಕ್ಕೆ ಭೇದ ಪೇಳುವನೇ ತಮೋ ಯೋಗ್ಯ, ಗೊತ್ತಾಯ್ತಾ. ಆ ಪ್ರಕಾರ ಏನಾಯ್ತು, ಈಗ ಉಳಿದವರು ಸಿಕ್ಕಿಬಿಟ್ಟು ನೋಡಿದ್ರೆ ನಿಮ್ಮ ಹತ್ರ ನಿಮ್ಮವರೇ ಬೈಕೊಂಡಿದ್ದಾರೆ ಅಂತ. ಭೇದ ಪೇಳುವನೇ ತಮೋ ಯೋಗ್ಯ, ಎರಡು ರೀತಿ ಓದ್ಬೇಕಾದ್ರೆ ಭೇದ ಪೇಳುವನೇ ತಮೋ ಯೋಗ್ಯ ಏನರ್ಥ, ಅದಕ್ಕೆ ತಮೋ ಯೋಗ್ಯ ಭೇದ ಹೇಳೋದಿಲ್ಲ, ಅಭೇದ ಹೇಳ್ತಾರೆ, ಆದ್ದರಿಂದ ತಮೋ ಯೋಗ್ಯ ಹಾಗೆ ಒಂದು. ಅದು ಕಾಕುಸ್ವರ ಅಂತಿದ್ದಾರೆ, ವ್ಯಂಗ್ಯ ಅವ್ನು ಬರ್ತಾರ ಬರ್ತಾರ ಗೊತ್ತು ಅಂದರೆ ಬರೋದಿಲ್ಲ ಅಂತ ಅರ್ಥ. ವ್ಯಂಗ್ಯವಾದ ಮಾತು. ಇನ್ನೊಂದು ಅರ್ಥ, ಭೇದ ಪೇಳುವನೇ ತಮೋಯೋಗ್ಯ. ಪರಮ ರೂಪರೂಪಗಳಲ್ಲಿ ಭೇದ ಪೇಳುವನೇ ತಮೋಯೋಗ್ಯ. ಇಲ್ಲಿ ಬಂತಲ್ಲ ಏಕಮೇವ ಅದ್ವಿತೀಯಂ ಬ್ರಹ್ಮ, ದೇವರ ರೂಪರೂಪಕ್ಕೆ ಭೇದ ಹೇಳಿಬಿಟ್ರೆ ತಮೋಯೋಗ್ಯ ಅವನು. ಜೀವೇಶ್ವರ ಭೇದ ಹೇಳಿದರೆ ಮುಕ್ತಿಯೋಗ್ಯ, ರೂಪರೂಪಕ್ಕೆ ಭೇದ ಹೇಳಿದರೆ ದೇವರಿಗೆ ಅವನು ತಮೋಯೋಗ್ಯ. ಎರಡು ಅರ್ಥ ಬರ. ವಿಧಿದಾಸರು ಏನು ಓದಿಲ್ಲ ಅಂತ ಹೆಸರಿತ್ತಲ್ಲ ಮೊದಲು, ಆಮೇಲೆ ಎಷ್ಟು ಇಂಥವ್ರು ಬೇಕಾಷ್ಟು ಬರೀತಾರೆ, ತಿಳಿದ ಅನೇಕ ಶಿಷ್ಟ ಪ್ರಮೇಯಗಳನ್ನು ಬರೀತಾರೆ. ಇದು ಈ ರೀತಿ ಮುಂಡಿಗೆಗಳ ಟೈಪ್ ಈ ರೀತಿ ಬರೀತಾರೆ, ಅದೆಲ್ಲ ತಿಳ್ಕೊಂಡಿದ್ರೆ ಗೊತ್ತಾಗ್ತದೆ. ಹಿಂದೆ ಅವೆಲ್ಲ ಫಸ್ಟ್ ಟೈಮ್ ಸಿಕ್ಕಾಗ ಯಾರು ಪ್ರಿಂಟ್ ಮಾಡಿಸಿದ್ರು, ಅದನ್ನು ಭಾಳ ಕಷ್ಟ ಇದೆ ಹಾಡು, ಯಾರು ಅರ್ಥ ಹೇಳ್ಬೋದು ಅಂತ ಭಾಳ ಹಿಂದೆ 50-60 ವರ್ಷದ ಹಿಂದೆ. ನೋಡೋದು ವಿರುದ್ಧ ಕಾಣುತ್ತಲ್ಲ, ಅದಕ್ಕೆ ಉಳಿದವರು ಏನು ಮಾಡಿಬಿಡ್ತಾರೆ, ಸುಮ್ಮನೆ ನೋಡೋರು ವಿಜಯದಾಸರ ಹಾಡಲ್ಲ ಇದು ಅಂತ ಜ್ಞಾನಿಗಳು ಹೀಗಾಗಿ ಹೇಳ್ತಾರೆ, ಬಿಸಾಕ್ಬಿಡೋದು. ಅದಕ್ಕೆ ಅವ್ರಿಗೆ ವಾರ ಅರ್ಥ ಆಗಲಿಲ್ಲ ಅದು ಬಿಟ್ಬಿಡೋದು. ಹಾಗಲ್ಲ, ಒಳಗಿರೋ ಅರ್ಥ ಇಟ್ಕೊಂಡು ಕನಕದಾಸರ ಮುಂಡಿಗೆ ಹಾಗೆ ಇರೋದು ಎಷ್ಟೋ ಕಡೆಗೆ. ಸೃಷ್ಟೇ ಶ್ವೇತೇಶು ಭಗವಾನ್ ಇಚ್ಛಾಂಚಕ್ರೇ ಸಖೇಶವ ಜೀವಾಖ್ಯೇನೈವ ರೂಪೇಣ ಯೋ ನಿರುದ್ಧ ಇತಿ ಸ್ಮೃತ ತೇನ ರೂಪೇಣ ಲಕ್ಷ್ಮ್ಯಾದೀನ್ ಪ್ರವಿಷ್ಠೋ ರೂಪನಾಮನಿ. ಈ ರೂಪದಿಂದ ರೂಪ ನಾಮನಿ, ರೂಪ ಅಂದರೆ ಆಕಾರ, ನಾಮ ಅಂದರೆ ಹೆಸರು, ಎರಡನ್ನೂ ಕೂಡ ಪರಮಾತ್ಮ ಸೃಷ್ಟಿ ಮಾಡೋಕ್ಕೆ ಕೊಟ್ಟ ಒಂದೊಂದನ್ನೆ. ಕರಿಷ್ಯೇ ತ್ರಿವೃತಶ್ಚೈತಾನ್ ಏಕೈಕಂ ಕರವಾಣಿ ಚ, ಒಂದೊಂದರಲ್ಲೂ ಮೂರನ್ನು ಮಾಡ್ತೇನೆ, ಎಲ್ಲ ಮಿಕ್ಸ್ ಮಾಡೋದು, ಸೃಷ್ಟಿ ಮಾಡಬೇಕಾದ್ರೆ ಸೇರಬೇಕದು. ಇತಿ ಮತ್ವಾ ಪ್ರವಿಶ್ಯಾಥ ತೇಭ್ಯ ಇಂದ್ರಾದಿನಾಮಪಿ ನಾಮರೂಪಾಣಿ ಕೃತವಾನ್. ಇಂದ್ರಾದಿಗಳಿಗೂ ಕೂಡ ಇಂದ್ರ ಅಂತ ಹೆಸರು, ಅವ್ರಿಗೊಂದು ರೂಪ, ವಾಯು ಅಂತ ಹೆಸರು ಅವ್ರಿಗೊಂದು ರೂಪ, ಅದಕ್ಕೆ ನಾಮರೂಪವನ್ನು ಮಾಡೋದು ಅಂತ ಹೆಸರು. ಕೃತವಾನ್ ತಾಂಚ ಅನ್ಯೋನ್ಯ ಪ್ರವೇಶಿನಃ, ಕೃತವಾಂ ತಾಂಶ್ಚ ಅನ್ಯೋನ್ಯ ಪ್ರವೇಶಿನಃ. ಅದರಲ್ಲೂ ಕೂಡ ಒಳ್ಳೊಳ್ಳೆ ಮತ್ತೆ ತತ್ವಾಭಿಮಾನ ದೇವತೆಗಳು ಪ್ರವೇಶ ಮಾಡ್ತಾರೆ, ಆ ರೀತಿ ಮಾಡತಕ್ಕಂಥ ವ್ಯವಸ್ಥೆಯನ್ನು ದೇವರು ಮಾಡಿಕೊಟ್ಟ. ಕೃತ್ವಾ ಅಗ್ನಿ ಸೋಮ ಸೂರ್ಯಾದಿಷು ಏತಾಂತ್ರೀನ್ ವಿದಧೇ ಪುನಃ. ಈ ಮೂರು ಜನಗಳನ್ನು ಅಗ್ನಿ ಸೋಮ ಸೂರ್ಯ ಅವರಲ್ಲಿ ಪುನಃ ಅಂತರ್ಯಾಮಿಗಳನ್ನಾಗಿ ಮಾಡಿ ಪರಮಾತ್ಮ ಮಾಡ್ತಾ ಹೋಗ್ತಾನೆ. ದೇವರ ಸೃಷ್ಟಿ ಎಷ್ಟು ವಿಚಿತ್ರ ಅಂತ ಹೇಳ್ತಾರೆ. ಕೊನೆಗೂ ದೇವರ ಸೃಷ್ಟಿ ಅರ್ಥ ಆಗೋದಿಲ್ಲ ಅಂತ ಯಾರು ಅಂದರೆ, ದೇವರು ಹೇಗೆ ಸೃಷ್ಟಿ ಮಾಡ್ತಾ ಇರ್ಬೋದು, ಬ್ರಹ್ಮ ದೇವತೆಗಳು ಅರ್ಥ ಆಗಲ್ಲ ಅಂತ ಹೇಳಿಬಿಡ್ತಾರೆ, ತಿಳಿತಾರೆ. ಸೈನ್ಸ್ಗೆ ಅರ್ಥ ಆಗೋದಿಲ್ಲ ಅಲ್ಲ, ಯಾರಿಗೆ ಅರ್ಥ ಆಗೋದಿಲ್ಲ, ಮಾಡಿದ್ದನ್ನು ಹೇಳ್ಬೋದೇ ಹೊರತು ಹೇಗೆ ಅಂತ ಮತ್ತೆ ಕೇಳಿದರೆ ಹೇಳೋಕ್ಕಾಗಲ್ಲ. ದೇವರು ವಿಶಿಷ್ಟವಾದ ಸಾಮರ್ಥ್ಯ, ಹೇಳೋದು ಸಾಧ್ಯನೇ ಇಲ್ಲ. ಕೃತ್ವಾ ಅಗ್ನಿ ಸೋಮ ಸೂರ್ಯಾದಿಷು ಏತಾಂತ್ರೀನ್ ವಿಧದೇ, ಅವ್ರಿಗೆ ಅರ್ಥ ಆಗೋದಿಲ್ಲ. ಏನೇನು ಅರ್ಥ, ಒಂದಿಷ್ಟು ಇದ್ದರೆ ಅರ್ಥ ಆಗುತ್ತೆ, ದೇವರೇ ಮಾಡೋ ಕೆಲವು ಸ್ಪೆಷಲ್ ಕೇಸ್ ಅರ್ಥ ಆಗಲ್ಲ ಅವ್ರಿಗೆ, ಅರ್ಥ ಆಯ್ತಾ. ಒಂದು ರೂಪ ಲಕ್ಷ್ಮಿ ಅರ್ಥ ಆಗಲ್ಲ ಅಂತ ಅರ್ಥ ಅಲ್ಲ, ಸೃಷ್ಟಿ ಅವರೇ ಮಾಡ್ತಾರೆ ಅದರಿಂದ ಅರ್ಥ ಆಗುತ್ತೆ, ಬ್ರಹ್ಮದೇವರಿಗೆ ಅರ್ಥ ಆಗುತ್ತೆ. ಆದರೆ ಒಂದು ಸ್ಟೇಜ್ ಇದೆ, ಆ ಸ್ಟೇಜ್ ಯಾವ ಸ್ಟೇಜ್ ಅದು, ದೇವರೇ ಸಿಗ್ನೇಚರ್ ಸ್ಟೇಜ್ ಇದ್ದರೆ ಹೇಗೋ ಹಾಗೆ. ಸಿಗ್ನೇಚರ್ ಸ್ಟೇಜ್ ಯಾರು ಮಾಡಬೇಕನ್ನ, ಕನ್ಸರ್ಟ್ ಆಫೀಸರೇ ಹೇಗೆ ಮಾಡಬೇಕೋ ಆ ರೀತಿ ದೇವರೇ ಮಾಡೋ ಕೆಲಸನ ಉಳಿದ್ರೆ ಅರ್ಥ ಮಾಡಿಕೊಳ್ಳೋದಕ್ಕಾಗೋದಿಲ್ಲ. ಅಂದರೆ ಉಳಿದವ್ರಿಗೆ ಅರ್ಥ ಆಗೋದಿಲ್ಲ ಅಂದರೆ ತೀರಾ ನ್ಯಾಚುರಲ್ಲು ಜೊತೆ ಖಂಡಾರ್ಥ. ಇದು ಮುಗೀತು, ಈಗ ಯಾವುದಕ್ಕೆ ಮುಗೀತೋ, ಇನ್ನು ಅಲ್ಲಿವರೆಗೆ ಇಷ್ಟು ಓದಿದ್ವಿ ನಾವು, ಇಲ್ಲಿವರೆಗೂ ಭಾಷ್ಯ ಉಪನಿಷತ್ತು ಖಂಡಾರ್ಥ ಆಗಿತ್ತು, ಮತ್ತೆ ಖಂಡಾರ್ಥ ಅದನ್ನು ಈಗ ಓದಬೇಕು. ತದೈಕ್ಷತ ಬಹುಶ್ಯಾಂ ತಾಸಾಂ ತ್ರಿವೃತ್ತಂ ತ್ರಿವೃತ್ತಂ ಅದೆಲ್ಲ ಆಗಿತ್ತು. ಯದಗ್ರೇ ಯದಗ್ನಿ ರೋಹಿತಂ ರೂಪಂ ತೇಜಸಸ್ತದ್ರೂಪಂ ಯಚ್ಚುಕ್ಲಂ ತದಪಾಂ ಯತ್ಕೃಷ್ಣಂ ತದನ್ನಸ್ಯ ಅಪಾಗಾತ್ ಅಗ್ನೇರಗ್ನಿತ್ವಂ ವಾಚಾರಂಭಣಂ ವಿಕಾರೋ ನಾಮಧೇಯಂ ತ್ರೀಣಿ ರೂಪಾಣಿ ಇದ್ದೇವ ಸತ್ಯಂ. ಇದೆಲ್ಲ ಹೇಳ್ತಾರೆ. ಏನಾಯ್ತು ಈಗ, ಅಗ್ನಿ ವಾಯು ಸೂರ್ಯ ಇವು ಮೂರು ಮೂರು ಮಾಡಿ ಒಂದು ಮೂರು ದೇವತೆಗಳು ಸೇರಿದ್ದಾರೆ ಅಂತ ಹೇಳಿಬಿಟ್ಟು ಅದ್ರ ಹೇಗೆ ಸೇರಿದ್ದಾರೆ ಬಂದು ತೋರಿಸ್ತಾರೆ. ಯದಗ್ನೇಹೇ ರೋಹಿತಂ ರೂಪಂ ತೇಜಸ ತದ್ರೂಪಂ. ಅಗ್ನಿಗೆ ಒಂದು ಕೆಂಪು ರೂಪ ಇದೆ, ರೋಹಿತ ಕೆಂಪು, ಅದು ತೇಜಸ್ಸಿನ ರೂಪ ಅದು. ಯತ್ ಶುಕ್ಲಂ ಬಿಳಿ ಇದೆ, ಅದು ಅಪಾಮ್ ನೀರಿನ ರೂಪ ಅದು. ಯತ್ ಕೃಷ್ಣಂ ಕಪ್ಪು ಭಾಗ ಇದೆ, ಅದು ಯಾವುದ್ರದ್ದು ಅನ್ನಸ್ಯ. ಅನ್ನ ಯಾವಾಗ ಕಪ್ಪಾಗಿಬಿಡುತ್ತೆ, ಬರೀ ಅನ್ನ ಸುಟ್ಟರೆ ಏನಾಗುತ್ತೆ, ಅದು ಕಪ್ಪಾಗಿಬಿಡುತ್ತೆ. ಯಾಕೆ, ಅದು ಯಾವ ಅಂಶ ಇದೆ ಅದರಲ್ಲಿ, ರುದ್ರದೇವರಿದ್ದಾರೆ ಅದು. ರುದ್ರ ಲಯಕಾರಕರು, ಲಯಕಾರಕರಾದರೆ ಲಯಕಾರ ಕಪ್ಪದು, ಸೃಷ್ಟಿ ಸ್ಥಿತಿ ಲಯ ಅಹಂಕಾರ. ಸುಟ್ಟಾಗ ಕಪ್ಪು ಬಣ್ಣ ಬರೋದಕ್ಕೆ ಅದೊಂದು ಕಾರಣ. ಅಹಂಕಾರ ಮೋಚನಾಯ ಪ್ರತಿಜ್ಞಾಮಾಹ ಯದಗ್ನೇ ರೀತಿ, ಅಹಂಕಾರ ಹೋಗ್ಲಿಕ್ಕೋಸ್ಕರ ಪ್ರತಿಜ್ಞೆ ಹೇಳ್ತಿದ್ದಾರೆ. ಯಾರ ಅಹಂಕಾರ ಹೋಗಬೇಕಾಗಿದೆ ಇಲ್ಲಿ, ಯಾರ ಅಹಂಕಾರ, ಶ್ವೇತಕೇತು ಹೋಗಬೇಕಾಗಿದೆ. ಯದಿಗಿಂತ ಯಾರ ಅಹಂಕಾರ ಬಂತು ಅಂತ ಹಿಂದೆ ಮರ್ತು ಬಿಡಬಾರ್ದು. ಯಾರಿಗೆ ಅಹಂಕಾರ ಬಂದಿರೋದೀಗ, ಶ್ವೇತಕೇತುವಿಗೆ ಬಂದು ತನ್ನ ಸಮಾನ ಇಲ್ಲ ಅಂತೇಳಿ ಅಪ್ಪನಿಗೆ ನಮಸ್ಕಾರ ಮಾಡಿ ನಿಂತ್ಕೊಂಡ್ಬಿಟ್ಟಿದ್ನಲ್ಲ, ಅದು ಹೋಗ್ಲೋಸ್ಕರ ಹೇಳ್ತಿದ್ದಾರೆ. ಸೃಷ್ಟಿ ಹೇಳಿದ್ದರೆ ಮರದ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಯದಗ್ನೇ ರೀತಿ ಅಗ್ನೇಹೇ ಎಲ್ಲೋಹಿತಂ ರೂಪಂ ತತ್ ತೇಜಸೋ ರೂಪಂ ತೇಜೋ ರೂಪ ಸಮುದ್ಭವಂ ತತ್ ತೇಜೋ ತೇಜಾದೇ ತೇಜಾದೇವಿ ಅಧೀನಂಚ ತೇಜೋದೇವಿ ಅಧೀನಂಚ. ಅಗ್ನಿಯಲ್ಲಿ ಕಾಣತಕ್ಕಂಥ ಕೆಂಪು ಭಾಗ ತೇಜಸ್ಸಿನ ರೂಪ ಅದು. ತೇಜಸ್ಸು ಅಂದರೆ ತೇಜೋದೇವಿ, ತೇಜೋದೇವಿ ಮಹಾಲಕ್ಷ್ಮಿ, ಅವರಿಗೆ ಅಧೀನವಾಗಿದೆ. ಯದಗ್ನೇಹೇ ಶುಕ್ಲಂ ರೂಪಂ ತತ್ತಪಾಂ, ಅದರಲ್ಲಿ ಬಿಳಿ ರೂಪ ಇದೆ ಅಗ್ನಿಯಲ್ಲಿ, ಅದು ನೀರಿಂದದು ವಾಯುದೇವರದು. ಅಬ್ರೂಪ ಸಂಭವಂ ಅಬ್ದೇವ ಪ್ರಾಣಾಧೀನಂಚ, ಪ್ರಾಣದೇವರ ಅಧೀನ ಇದು. ಯದಗ್ನೇಹೇ ಕೃಷ್ಣಂ ರೂಪಂ ತತ್ ಅನ್ನಸ್ಯ ಪೃಥಿವ್ಯಾಹ ರೂಪಂ ಪೃಥಿವೀ ದೇವಿ ದೇವ ಶಿವಾಧೀನಂ ಚ ಇತ್ಯರ್ಥ. ಸೊ ಮೂರು ದೇವತೆಗಳು ಅಗ್ನಿಯಲ್ಲಿ ಎಷ್ಟು ಜನ ಇದ್ದಾರೆ ಈಗ? ಮೂರು ಜನ ದೇವತೆಗಳಿದ್ದಾರೆ, ಮಹಾಲಕ್ಷ್ಮಿ, ವಾಯುದೇವರು ಮತ್ತು ರುದ್ರದೇವರು. ಮೂರು ದೇವ ಹೇಗೆ ಗೊತ್ತಾಗುತ್ತೆ ಅಂದರೆ ಡಿಫರೆಂಟ್ ಫಾರಮ್ಸ್ ಇದೆ ಅದು, ಗೊತ್ತಾಯ್ತಾ? ಬಿಳಿ ಭಾಗ ಎಲ್ಲ ವಾಯುದೇವರು, ಕೆಂಪು ಭಾಗ ಎಲ್ಲ ಮಹಾಲಕ್ಷ್ಮಿ, ಕಪ್ಪು ಭಾಗ ಎಲ್ಲ ರುದ್ರದೇವರು. ಮೂರು ರೂಪ ಇರೋದಕ್ಕೆ ಅಗ್ನಿ ಹುಟ್ಟಿದೆ ಅಂತ ಹೇಳ್ತಾರೆ. ಅಗ್ನಿ ಪವಿತ್ರ ಆಗಲಿಕ್ಕಂಥ ಕಾರಣ, ಮಹಾಲಕ್ಷ್ಮಿ ಪವಿತ್ರಳು, ಆಮೇಲೆ ವಾಯುದೇವರು ಪವಿತ್ರರು. ಅದು ಯಾವಾಗ ಆರಿಬಿಟ್ರೆ ಪವಿತ್ರ ಅಲ್ಲ, ಆರಿದ ತಕ್ಷಣ ಮೈಲಿಗೆ ಆಗುತ್ತೆ. ಅಂಗಿಗೆ ಇದಿಲ್ಲ, ಕೆಂಡ ತೆಗೆದು ಹಾಕಿದರೆ ಮೈ ಮುಸುರಿ ಅಲ್ಲ ಅದು, ಆದರೆ ಅಲ್ಲಿ ಇದ್ಲು ಸೇರ್ಕೊಂಡ್ಬಿಟ್ರೆ ಮುಸುರಿ ಅದು. ಯಾಕೆ ಅದು ರುದ್ರದೇವರು ಬಂದ್ರೆ ಆಗಲೇ ಅಲ್ಲಿಗೆ, ರುದ್ರದೇವರು ಬಂದ್ರೆ ಏನು ಶುರುವಾಗುತ್ತೆ ಅಲ್ಲಿಂದ ಆಕಣಾಶ್ವ ಸಮತ್ತು ಹೊರಟೋಯ್ತು. ಹಾಂ, ರುದ್ರದೇವರ ಸನ್ನಿಧಾನ, ಯಾಕೆ ದುರ್ಗಾ ರುದ್ರದೇವರು ಇಬ್ಬರು, ದುರ್ಗಾದೇವಿ ಪ್ರಧಾನ, ಕಪ್ಪು ಬಣ್ಣ ರುದ್ರದೇವ ಬಹಳ ರುದ್ರ ಶುಕ್ಲರೂಪ ಲಕ್ಷ್ಮೀ ಶ್ರೀರೂಪ, ಆಮೇಲೆ ಕೆಂಪು ರೂಪ ಭೂರೂಪ, ಕಪ್ಪು ರೂಪ ದುರ್ಗಾರೂಪ. ಈ ಸಿನಿಮಾ ನಾಟಕಗಳು ಕಪ್ಪು, ದುರ್ಗಾದೇವಿನ ಕಪ್ಪು ಬಣ್ಣ ಚಿತ್ರಿಸ್ತಾರೆ. ಆದ್ದರಿಂದ ಆಗಿನ ಕಂಗಾರ ಕಪ್ಪಿರೋದ್ರಿಂದ ದುರ್ಗಾ ಅಭಿಮಾನಿ ದೇವತೆ ಯಾರು? ದುರ್ಗಾದೇವಿ. ಆಮೇಲೆ ನೆಕ್ಸ್ಟ್ ರುದ್ರದೇವರು. ಯದಗ್ನೇಹೇ ಕೃಷ್ಣಂ ರೂಪಂ ತತ್ ಅನ್ನಸ್ಯ ಪೃಥಿವ್ಯಾಹ ರೂಪಂ ಪೃಥಿವೀ ದೇವ ಶಿವಾಧೀನಂಚ ಇತ್ಯರ್ಥ. ನ ಕೇವಲಂ ರೂಪಮೇವ ಅನ್ಯಾಧೀನತ್ವಾದಿನಾನ ಮುಖ್ಯಂ ಕಿಂತು ನಾಮಾಪಿ ಇತ್ಯಾಹ ಅಪಾಗಾದಿತಿ. ಹೆಸರು ಕೂಡ ಹಾಗೇನೆ, ಆ ರೂಪ ಬರಲಕ್ಕೂ ಅವರ ಕಾರಣ, ಹೆಸರು ಬರಲಕ್ಕೂ ಅವರ ಕಾರಣ. ಅದು ಹೇಗೆ ಅಂದರೆ, ಅಗ್ನೇರಗ್ನಿ ನಾಮನಃ ಯದಗ್ನಿತ್ವಂ ಅಗ್ನಿ ನಾಮ ಪ್ರವೃತ್ತಿ ನಿಮಿತ್ತಂ ತದಗ್ನೇ ಸಕಾಶಾತ್ ಅಪಾಗಾತ್ ಅಪಗತ ಮಹು. ಯಾವಾಗ ಇವರು ಮೂರು ಜನ ಬಿಟ್ಟೋಗ್ಬಿಡ್ತಾರೋ ಅಗ್ನಿ ಅಲ್ಲ, ಅದೀಗ ಅಗ್ನಿ ಅಲ್ಲ ಅಂದರೆ ಅವ್ರ ರೂಪ ನಾಮ ಎಲ್ಲಿವರೆಗಿತ್ತು ಅವ್ರು ಇರೋವರೆಗೂ ನಾಮ ಇತ್ತು, ಅವ್ರು ಬಿಡ ತಕ್ಷಣ ನಾಮ ಹೋಯ್ತು, ಅವ್ರು ಇರೋವರೆಗೂ ರೂಪ ಇತ್ತು ಬಿಡ ತಕ್ಷಣ ರೂಪ ಹೋಯ್ತು. ಸೊ ನಾಮರೂಪ ಎರಡು ಯಾರಿಂದ ಬಂದಾಗಾಯ್ತು? ಈಗ ಅವರಿಂದ ಬಂತು, ಅವರು ಸೃಷ್ಟಿ ಪರಮಾತ್ಮ ಮಾಡಿದ್ದಾರೆ. ಸೊ ನಾಮರೂಪವನ್ನು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಹೇಗೆ ಅಂತ ಗೊತ್ತು? ಬರೀ ಕಡ್ಡೆ ಇಟ್ಟು ಎಲ್ಲ ಇಟ್ಬಿಟ್ಟಿದ್ದಾರೆ, ಒಂದು ಕಡೆಗೆ ಕಡ್ಲೆ ಇಟ್ಟು ಸಕ್ಕರೆ ಎಲ್ಲ ಇಟ್ಟಿದ್ದಾರೆ, ಅದು ಮೈಸೂರು ಪಾಕ್ ಅಂತ ಕರೆಯೋದಿಲ್ಲ. ಯಾವಾಗ ಕರೀತಾರೆ ಅದನ್ನು? ಎಲ್ಲ ಸೇರಿದಾಗ. ಒಂದು ವಾಪಸ್ ಹೋಗಿಬಿಟ್ರೆ ನೋ ಮೋರ್ ಮೈಸೂರು ಪಾಕ್, ಅದು ಆ ರೂಪನೂ ಇಲ್ಲ ಹೆಸರು ಇಲ್ಲ. ಅದಕ್ಕೇನಂತ ಕರೀತಾರೆ? ಗಡಿಗೆ ಒಡೆದೋಯ್ತು, ಮಣ್ಣು ಅಂತಾರೆ ಅಷ್ಟೇ. ಎಲ್ಲಿವರೆಗೂ ಅದಕ್ಕೆ ಹೆಸರಿತ್ತು? ಆಕಾರ ಇರೋವರೆಗೂ. ಆಕಾರ ಹೋದ ತಕ್ಷಣ ಹೋಯ್ತು, ಆಕಾರನೂ ಹೋಯ್ತು, ಹೆಸರು ಹೋಯ್ತು. ಆ ರೀತಿ ಅಗ್ನಿಗೆ ಅಗ್ನಿತ್ವ ಇರೋದು ಈ ರೀತಿಯಾಗಿದೆ. ಯದಗ್ನಿತ್ವಂ ಅಗ್ನಿ ನಾಮ ಪ್ರವೃತ್ತಿ ನಿಮಿತ್ತಂ ತದಗ್ನೇ ಸಕಾಶಾತ್ ಅಪಾಗಾತ್ ಅಪಗತ ಮಹುತ್ ಮುಖ್ಯತೋ ನಾಸ್ತಿ ಅಥವಾ ಅಗ್ನಿ ನಾಮಾಪಿ ಮುಖ್ಯಂ ನಾಸ್ತಿ ಇತ್ಯರ್ಥ. ಅಗ್ನಿಗೆ ಅಗ್ನಿ ಅಂತ ಹೆಸರು ಬರಬೇಕಾದ್ರೆ ಇಷ್ಟು ಹೇಗೆ ಬೇಕೋ ಅದೇ ರೀತಿ ಅವರಿಗೆ ಹೆಸರು ಬರಬೇಕೋ ಆ ರೀತಿ ಬೇಕು. ಸೊ ಎಲ್ಲ ಹೆಸರು ಮುಖ್ಯವಾಗಿ ಯಾರನ್ನು ಹೇಳುತ್ತೆ? ಈಗ ದೇವರನ್ನೇ ಹೇಳುತ್ತೆ, ಅವ್ರನ್ನ ಅಮುಖ್ಯವಾಗಿ ಹೇಳುತ್ತೆ. ಮುಖ್ಯತೋ ನಾಸ್ತಿ ಅಗ್ನಿ ನಾಮ ಮುಖ್ಯಂ ನಾಸ್ತಿ ಇತ್ಯರ್ಥ ಕುತ ಇತ್ಯತಃ ವಾಚೇತಿ. ಯಸ್ಯ ಅಗ್ನಿ ನಾಮನಃ ಅಗ್ನೌ ವಾಚ ವಾಗೀಂದ್ರಿಯೇಣ ಆರಂಭಣಂ ಉಚ್ಚಾರಣಂ ತನ್ನಾಮಧೇಯಂ ವಿಕಾರ ಜನಿಮತ್. ಈ ಅಗ್ನಿ ಎಂಬ ಹೆಸರು ಬಂತು, ಅಗ್ನಿ ಎಂಬ ಹೆಸರು ಹೋಯ್ತು. ದೇವರಿಗೆ ಹೆಸರು ಬರೋದೇ ಇಲ್ಲ, ಹೆಸರು ಹೋಗೋದೇ ಇಲ್ಲ. ಯಾತಕ್ಕೆ? ನಿತ್ಯ. ಯದ ಯದಾದಿತ್ಯ ಕಥಂ ತೇಜ ಜಗದ್ಭಾಸಯತೆ ಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಹೊಸ ರೀತಿಯ ಅರ್ಥ ಇದು. ಏನರ್ಥ? ಅಗ್ನಿಗೆ ಅಗ್ನಿ ಎಂಬ ಹೆಸರು ನಿತ್ಯವಾಗಿಲ್ಲ, ಫಸ್ಟ್ ಆಫ್ ಆಲ್ ಮುಖ್ಯವಾಗಿಲ್ಲ ಬಿಟ್ಬಿಟ್ಟು, ನಿತ್ಯವಾಗಿಯೂ ಇಲ್ಲ. ಗೊತ್ತಾಯ್ತಾ? ದೇವರಿಗೆ ಏನಾಗಿದೆ ಅಗ್ನಿ ಎಂಬ ಹೆಸರು? ಎಲ್ಲ ಕಾಲಕ್ಕೆ ಎಲ್ಲ ಹೆಸರು ದೇವರಿಗೆ ಎಲ್ಲ ಕಾಲಕ್ಕೆ ಇದೆ. ಉಳಿದವರು ಎಲ್ಲಿವರೆಗೂ ಇರುತ್ತೆ? ಆ ಒಳ ಸನ್ನಿಧಾನ ಆಮೇಲೆ ಹೊರಟ್ಬಿಡುತ್ತೆ. ಅಗ್ನಿ ಎಂಬ ಹೆಸರಿಲ್ಲ ಅದಕ್ಕೆ. ನೋಡಿ, ಇದ್ಲು ಅಂತಾನೆ ಅಗ್ನಿ ಅಂತ, ಕೆಂಡ ಅಂತ. ಕೆಂಡ ಎಂಬ ಹೆಸರು ಎಲ್ಲಿವರೆಗೂ ಬೆಂಕಿ ಇರು, ಆಮೇಲೆ ಹೆಸರಪ್ಪ ಏನು ಸತ್ರ ಈಗ ಇದ್ದಲು ಅಂತ. ಅದು ಹೆಸರು ಬರಲಿಕ್ಕೆ ಒಂದು ಕಾರಣ ಇದೆ. ಆ ದೇವರಿಗೆ ಮಾತ್ರ ಆ ಗುಣಗಳು ಹೋಗೋದೇ ಇಲ್ಲ. ಯಾವ ಗುಣಗಳು ಕೂಡ, ಎಲ್ಲ ಗುಣಗಳು ಯಾವಾಗಲೂ ಇರೋದ್ರಿಂದ ಎಲ್ಲ ಶಬ್ದ ವಾಚ್ಯತ್ವ ಯಾವಾಗಲೂ ಇದೆ. ಈ ವೃದ್ಧ ಇದ್ದಾರೆ, ಬಾಲಕನ ಹೆಸರಿಲ್ಲ ಅವರಿಗೆ. ಬಾಲಕನಿಗೆ ವೃದ್ಧ ಅಂತ ಹೆಸರಿಲ್ಲ. ಯಾತಕ್ಕೆ? ವೃದ್ಧತ್ವ ಕ್ರಿಯೆ ಪ್ರವೃತ್ತಿ ನಿಮಿತ್ತವಾದ ವೃದ್ಧಾತ್ಮ್ಯ ಅವನಿಗಿಲ್ಲ. ಸೊ ಬಾಲಕ ವೃದ್ಧ ಅಂತ ಕರೆಯಾಗಿಲ್ಲ. ಸೊ ವೃದ್ಧನ ಬಾಲಕ ಅಂತ ಕರೆಯಾಗಿಲ್ಲ. ಆ ದೇವರನ್ನ ಎಲ್ಲ ಕರಿಬಹುದು. ಯಾಕೆ? ಬಾಲಕೃಷ್ಣ ರೂಪ ಯಾವಾಗಲೂ ಇರುತ್ತೆ. ಬಾಲರೂಪನೂ ತೋರು, ಅನೋರಣೀಯಾನ್ ಮಹತೋ ಮಹಿಯಾನ್. ಎಷ್ಟು ದೊಡ್ಡ ರೂಪ ಬೇಕಾದ್ರೂ ಆಗಲೂ ತೋರಿಸ್ತಾನೆ, ಚಿಕ್ಕ ರೂಪ ಬೇಕಾದ್ರೂ ತೋರಿಸ್ತಾನೆ. ಇವ್ರು ಚಿಕ್ಕ ರೂಪದ ದೊಡ್ಡ ರೂಪ ಇಲ್ಲ, ದೊಡ್ಡ ರೂಪದ ಚಿಕ್ಕ ರೂಪ ಇಲ್ಲ. ಸೊ ಬಾಲಕ ಅಂತ ಹೇಳಿದಾಗ ವೃದ್ಧ ಶಬ್ದ ವಾಚ್ಯತ್ವ ಇಲ್ಲ, ವೃದ್ಧ ಅಂದರೆ ಬಾಲಕ ಶಬ್ದ ವಾಚ್ಯತ್ವ ಇಲ್ಲ. ದೇವರಿಗೆ ಸರ್ವಶಬ್ದ ವಾಚ್ಯತ್ವ ಸರ್ವ ರೀತಿಯಲ್ಲೂ ಬರುತ್ತೆ ಎಂಬುದು ವಿಶೇಷ. ಕೊಡೋದು ಅದರಿಂದ ಅವ್ರದ್ದು ಕೂಡ ಏನಲ್ಲ, ಅಗ್ನಿಗಿಂತ ಜಾಸ್ತಿ. ಆದರೆ ದೇವರಷ್ಟಲ್ಲ. ಸೊ ತೇಜಸ್ಸಂಭ ಹೆಸರು ಮುಖ್ಯವಾಗಿ ಪರಮಾತ್ಮನಿಗೆ, ಮಹಾಲಕ್ಷ್ಮಿಗೆ ಆಮೇಲೆ, ವಾಯುದೇವರಿಗೆ ಆಮೇಲೆ. ಸೊ ಒಬ್ಬ ಕೆಳಗಿನಿಂದ ಹೋಗ್ತಾ ಬರಬೇಕು, ಹೋಗ್ಬೇಕಾದ್ರೆ ದೇವ್ರಿಗೆ ಮಾತ್ರ ಹೋಗೋದೇ ಇಲ್ಲ ಹೆಸರು. ಯಾವಾಗಲೂ ಉಳ್ಕೊಂಬಿಡುತ್ತೆ. ಬ್ರಹ್ಮಾದೇವಿಗೆ ಯಾವ ಉಳ್ಕೊಡುತ್ತೆ? ಅದು ಸ್ವಾತಂತ್ರ್ಯನೇ ದೇವ್ರಿಗೆ ಉಳ್ಕೊಡುತ್ತೆ, ಮಹಾಲಕ್ಷ್ಮಿಗೆ ಅಸ್ವಾತಂತ್ರ್ಯ ಉಳ್ಕೊಡುತ್ತೆ. ಡಿಫರೆನ್ಸ್. ಅನ್ಯತ್ರ ಮುಖ್ಯಂ ಸದಗ್ನೌ ಸಾಂಕೇತಿಕಂ. ಅಗ್ನಿಯಲ್ಲಿ ಒಟ್ಟು ಏನಾಯಿತು ಅಂದರೆ ಸಾಂಕೇತಿಕ ಅಂತಾಯಿತು. ಮಹಾಲಕ್ಷ್ಮಿ ಪರಮಾತ್ಮನೇ ಮುಖ್ಯ ಆಯಿತು, ಅಗ್ನಿಗೆ ಸಾಂಕೇತಿಕ ಅಂತಾಯಿತು. ಮತ್ತು ಅನಾದಿತಃ ತಸ್ಯೈವ ಸಿದ್ಧಂ ಮತೋ ಮುಖ್ಯಂ. ಅನಾದಿ ಕಾಲನೇ ಇಲ್ಲ ಅವರಿಗೆ, ಬಂದಿದ್ದು ಆಯಿತು ಹೋಗಿದ್ದು ಆಯಿತು. ತರ್ಹಿ ಕುತ್ರ ಮುಖ್ಯಮಿತ್ಯತಃ ತ್ರೀಣಿ ತೇಜೋ ಅವನ್ನಾಖ್ಯಾನಿ ಯಾನಿ ತ್ರೀಣಿ ಶ್ರೀ ಪ್ರಾಣಶಿವಾಖ್ಯಮೇತತ್ ತ್ರಯಮೇವ ಅಗ್ನಿ ನಾಮ್ನಃ ಸತ್ಯಂ ಮುಖ್ಯವಾಚ್ಯಮಿತ್ಯರ್ಥ. ನಿಜವಾದ ಮುಖ್ಯವಾಚ್ಯತ್ವ ಅಗ್ನಿಪೇಕ್ಷೆಯ ಮಹಾಲಕ್ಷ್ಮಿಯಾದಿಗಳು ಹೆಚ್ಚು ವಾಚಕ. ಅದು ಇನ್ನೂ ಕಡಿಮೆ ಆಗ್ತಾ ಬರುತ್ತೆ, ಬೇರೆ ಕಡೆ ಹೋಗಿ ಇನ್ನೂ ಕಡಿಮೆ. ಅಗ್ನಿಗೆ ಅಗ್ನಿತ್ವ ಹೋಯಿತು. ಆಮೇಲೆ ಒಂದು ಕಬ್ಬಿಣದ ಪದಾರ್ಥ ಇದೆ, ಕಾಯಿಸಿಬಿಟ್ರು ಅಗ್ನಿ ಅಂತಾರೆ ಅದನ್ನೀಗ. ಕಾದಿಬಿಟ್ಟಾಗ ಏನಂತಾರೆ ಅಗ್ನಿ. ಆದರೆ ಬಲಬೇಗ ಏನಾಗುತ್ತೆ, ಅದು ಆರಿದ ತಕ್ಷಣ ಹೊರಟೋಯ್ತು ಅಗ್ನಿತ್ವ. ಅಗ್ನಿತ್ವ ಹೊರಟೋಯ್ತು, ಅಗ್ನಿಗೆ ಅಗ್ನಿತ್ವ ಹೋಯಿತು, ಅಗ್ನಿ ಸಂಪರ್ಕ ಬಂದಿದ್ದಕ್ಕೂ ಅಗ್ನಿತ್ವ ಹೋಯಿತು. ಆದರೆ ಅಗ್ನಿತ್ವ ಕೊಡೋ ನೀವು ಮಾತ್ರ, ಯಾವಾಗಲೂ ಅಗ್ನಿತ್ವ ಇದೆ. ಈ ಅರ್ಥ ಮಾಡ್ಕೊಂಡಾಗಲೂ ಕೂಡ ಸರ್ವಶಬ್ದ ವಾಚ್ಯತ ದೇವರಿ ಮಾತ್ರ ಅಂಬೋದು ಹೊಸ ರೀತಿ ಅರ್ಥ ಆಗುತ್ತೆ. ಮುಂದಿನ ವಿಷಯ ನಾಳೆ ನೋಡೋಣ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ.